ಸಮಸ್ತಂ ತತ್ ಸಾಧಯಿತುಂ ಪ್ರತಿಜಾನೀತೆ. ಈಗ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಸಹ ಯಜ್ಜುಹೋತಿ ಯದ್ಯಜತೆ ತೇನ ದೇವಾನಾಂ ಲೋಕೋ ಅಥ ಯದನುಬ್ರೂತೆ ತೇನ ಋಷಿಣಾಂ ಋಷಿಣಾ ಅಥ ಯತ್ ಪಿತೃಭ್ಯೋ ನಿಮೃಣಾತಿ ಯತ್ ಪ್ರಜಾಮಿಚ್ಛತೆ ತೇನ ಪಿತೃಣಾಂ ಅಥ ಯನ್ಮನುಷ್ಯಾನ್ ವಾಸಯತೆ ಯದೇಭ್ಯೋ ಅಶನಂ ದದಾತಿ ತೇನ ಮನುಷ್ಯಾಣಾಂ ಅಥ ಯತ್ ಪಶುಭ್ಯಃ ತೃಣೋದಕಂ ವಿಂದತಿ ತೇನ ಪಶೂನಾಂ ಯದಶ್ಚ ಗೃಹೇಷು ಶ್ವಾಪತಾ ವಯಾಂಸಿ ಆಪಿ ಪೀಲಿಕಾಭ್ಯಃ ಉಪಜೀವಂತಿ ತೇನ ತೇಷಾಂ ಲೋಕೋ ಯಥಾಹ ವೈ ಸ್ವಾಯ ಲೋಕಾಯ ಅರಿಷ್ಟಿಂ ಇಚ್ಛೇತ್ ಏವಂ ಹ ಏವಂ ವಿದೇ ಸರ್ವಾಣಿ ಭೂತಾನಿ ಅರಿಷ್ಟ್ಯಮಿಚ್ಛಂತಿ ಯದ್ವಾ ಏತದ್ವಿದಿತಂ ಮೀಮಾಂಸಿತಂ ಆತ್ಮಾನವೇವ ಲೋಕಮಿತಿ ಯದ್ಧರೇಹೇ ಸರ್ವಾಶ್ರಯತ್ವಮುಕ್ತಂ ತತ್ ಸಾಧಯಿತುಂ ಪ್ರತಿಜಾನೀತೆ. ಎಲ್ಲದು ಎಲ್ಲ ಲೋಕಗಳು ದೇವರ ಅಧೀನ ಎಂಬುದನ್ನು ವಿಶೇಷ ಸಾಧನೆ ಮಾಡಲಿಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಅಥೋ ಇತಿ ಪ್ರಾಗುಪ್ತ ಉಪಾದನಾರಂಭಾರ್ಥೋ ಅಯಂ ಅಥೋ ಇತಿ ನಿಪಾತಃ. ಅಯಂ ಅಂತ ಒಂದು, ಇತಿ ಅಂತ ಎರಡು, ಅಥ ಅಂತ ನಿಪಾತ. ನಿಪಾತ ಅಂದರೆ ಅವ್ಯಯ. ಯಾತಕ್ಕೆ ಬಂದಿದೆ ಅಂದರೆ ಪ್ರಾಗುಪ್ತ ಉಪಾದನಾರಂಭಾರ್ಥ, ಹಿಂದೆ ಹೇಳಿದಂಥ ವಿಷಯಗಳು ಉಪಾದನೆ ಮಾಡೋದಕ್ಕೋಸ್ಕರ ಶುರು ಮಾಡ್ತಾ ಇದ್ದಾರಲ್ಲ, ಅದು ಅಥ ಅಂತ ಹೇಳಿ. ಅಯಂ ಸರ್ವಜೀವೇಶು ನಿಯಾಮಕತೆಯ ಸ್ಥಿತಃ ಆಪ್ತ ಕಾಮತೆಯ ಆತ್ಮ ಇತ್ಯುಕ್ತಃ. ದೇವರಿಗೆ ಆತ್ಮ ಅಂತ ಯಾತಕ್ಕೆ ಕರೀತಾರೆ, ಆಪ್ತ ಇದು ಆಗಿತ್ತು ಸ್ವಲ್ಪ. ಅಥೋ ಪಿತೃಭ್ಯ, ಹಾಂ ಎಲ್ಲಿವರೆಗೆ ಆಗಿತ್ತಿದ್ದು, ರಾತ ಸರ್ವಾಂತ ಅಸ್ಯ ಪೂರ್ವೋಕ್ತ ತಿರುಪಸ್ಯ ಹರೇಹೇ ಗೃಹೇಶು ಶ್ವಾಪದಾಹ. ಅಲ್ಲಿ ಹಿಂದೆ ಆಗಬೇಕಿತ್ತು. ಪ್ರಜಾಂ ಪುತ್ರ ಸ್ವಲ್ಪ ಹಿಂದಿದೆ. ತೇನ ಋಷೀಣಾಂ ಲೋಕ ಇತ್ಯನುಷಂಗ ಅಧ್ಯೇತೃಸ್ತನ್ ದೇವಾನಾಂ ಲೋಕ ಆಶ್ರಯ ಅಥ ಇತಿ ಅರ್ಥಾಂತರೆ ಏವಂ ಅಗ್ರೇಪಿ ಜ್ಞೇಯಂ. ಅನುಬ್ರೂತೆ ಅಧ್ಯೇತೃಷು ಸ್ಥಿತಸ್ಸನ್ ಪೃಥಕ್ ವಾ ಅಧ್ಯಯನಂ ಕುರುತೆ ಇತಿ. ಯತ್ ಪರಮಾತ್ಮ ಅಧ್ಯೇತೃಗಳಲ್ಲಿ ಅಧ್ಯಯನವನ್ನು ಮಾಡಿಸ್ತಾನೆ. ತೇನ ಋಷೀಣಾಂ ಲೋಕ ಇತ್ತನುಷಂಗ, ಅದರಿಂದ ಋಷಿಗಳಿಗೆಲ್ಲ ಆಶ್ರಯನ, ದೇವತೆಗಳ ಆಶ್ರಯ ಆಗ್ತಾ ಇದ್ದಾನೆ. ಮಡೆಬಡೆ ಇತ್ಯಾದಿ ಕೊಟ್ಟು ಋಷಿಗಳಿಗೆ ಜ್ಞಾನ ಕೊಡ್ತಾ ಇದ್ದಾನೆ. ಅಧ್ಯಯನ ಕಾಲೇ ತತ್ತದ್ರಷ್ಟು ಋಷಿಸ್ಮೃತಿ ಪೂರ್ವ ಅಧ್ಯಯನ ಕೃತವು ತೇಷಾಂ ತೃಪ್ತಿರ್ಭವತಿ ಇತಿ ತದಾಶ್ರಯ ಇತಿ ಭಾವ. ಯಾವುದೇ ವೇದಾಧ್ಯಯನ ಮಾಡಬೇಕಾದ್ರೆ ಆ ಋಷಿಗಳನ್ನು ಸ್ಮರಣೆ ಮಾಡಿದಾಗ ಅವರು ಸಂತುಷ್ಟರಾಗ್ತಾರೆ, ಜ್ಞಾನ ವೃದ್ಧಿಯಾಗುತ್ತೆ ಅದರಿಂದ. ಅಥ ಪಿತೃಭ್ಯೋ ನಿಮೃಣಾತಿ ಪಿಂಡಂ ಪ್ರಯಚ್ಛತಿ ಇತಿ. ಯತ್ ಪ್ರಜಾಂ ಪುತ್ರಂ ಪಿತೃಗಳಿಗೆ ಏನು ಪಿಂಡಾದಿಗಳನ್ನು ಕೊಡ್ತಾನೆ ಆಗ ಅವರು ಸಂತೋಷ ಪಡ್ತಾರೆ. ಪ್ರಜಾಂ ಪುತ್ರಂ ಇಚ್ಛತೆ ಇಚ್ಛತಿ, ಆಗ ಅವರಿಗೆ ಸಂತಾನ ಉಂಟಾಗುತ್ತೆ. ಉತ್ಪಾದಯತಿ ಇತಿ ಯತ್ತೇನ ಪಿತೃಣಾಂ ಲೋಕ, ಈಗ ಸಂತಾನ ಉತ್ಪತ್ತಿ ಆದಂತೆ ಪಿತೃಗಳಿಗೆ ಆಶ್ರಯ. ಅದೇ ಜರತ್ಕಾರನ ಕಥೆಯಲ್ಲಿ ಬರುತ್ತೆ, ಮದುವೆ ಆಗಿದ್ದಿಲ್ಲ ಅಂತ ಸಂಚಾರ ಮಾಡ್ತಾ ಹೊರಟು ಮದುವೆ ಆಗಲೇ ಬರ ತೀರ್ಮಾನ ಮಾಡಿಬಿಟ್ಟಿದ್ದ. ಎಲ್ಲೋ ನೋಡ್ತಾ ಹೋದ, ಬರಗಳು ಕೇಳಿ ಜೋತ ಆಡ್ತಾ ಇದ್ದಾರೆ ಎಷ್ಟೋ ಜನಗಳು. ಏನಿದೆ ನಿಮ್ಮ ವ್ಯವಸ್ಥೆ, ಯಾಕೆ ಹೀಗಿದ್ದೀರಿ ಅಂತ ಕೇಳಿದ್ರೆ, ನಮ್ಮ ಮನೆ ಬರ ಹೀಗಾಗಿದೆ, ನಮ್ಮ ಮಗ ಇದ್ದಾನೆ ನಮಗೆ, ಅವನು ಮದುವೆ ಆಗಿ ಮಾಡ್ಕೊಂಡೇ ಇಲ್ಲ, ಸಂತತಿ ಇಲ್ಲ, ಅವನ ಸಂತತಿ ಬರೋದಕ್ಕೂ ನಾವು ಮೇಲಕ್ಕೆ ಹೋಗಾಗಿಲ್ಲ ಅಂತ ಹೇಳಿದಾಗ ಯಾರು ಅವನು ಅಂತ ಕೇಳ್ತಾರೆ. ಜರತ್ಕಾರು ನೀನೇ ಅಂತ ಹೇಳ್ತಾರೆ. ಆಗ ಮದುವೆ ಆಗೋ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಮದುವೆ ಆಗಿ ಮಕ್ಕಳನ್ನು ಪಡಿತಾರೆ. ಅದಕ್ಕೆ ಪಿತೃಗಳು ಸಂತೋಷ ಪಡೋದು ಯಾವಾಗ, ಸಂತತಿಯನ್ನು ಮುಂದುವರಿಸಿದಾಗ. ಅಥ ಮನುಷ್ಯಾನ್ ಗೃಹ ಭೂಮ್ಯಾದಿ ತಾನೇನ ವಾಸಯತೆ ಇದೆ ವಾಸಯತಿ ಇತಿ. ಯತ್ ಏಭ್ಯೋ ಅರ್ಥಿಭ್ಯ, ಅದರಿಂದ ದೇವರು ಏನು ಮಾಡ್ತಾರೆ, ಮನುಷ್ಯರಿಗೆಲ್ಲ ಗೃಹ ಭೂಮಿ ಮೊದಲಾದವುಗಳನ್ನು ಕೊಟ್ಟು ಸಂರಕ್ಷಣೆ ಮಾಡ್ತಾನೆ. ಸೊ ದೇವರ ಕಾರ್ಯ ಅದಕ್ಕೆ ನಾವು ಈ ರೀತಿ ಸಹಾಯ ಮಾಡಿದಾಗ ದೇವರು ತೃಪ್ತನಾಗ್ತಾನೆ. ಅದಕ್ಕೆ ಅದು ಭಗವತ್ ಕಾರ್ಯ ಸಾಧನೆ ಆದಾಗಾಯ್ತು. ದೇವರ ಕೆಲಸ ಏನಿದೆಯೋ ಅದರಲ್ಲಿ ನಾವು ಕೂಡ ಸೇರ್ಕೊಂಡಾಗಾಯಿತು. ಅಥ ಪಶುಭ್ಯ ತೃಣೋದಕಂ, ಪಶುಗಳ ದಾನಂ ದೇಯಂ ಅನ್ನಂ, ಅಯೇಭ್ಯೋ ಅರ್ಥಿಭ್ಯ, ನಮಗೆ ಅರ್ಥ ಬೇಡ್ಕೊಂಡು ಬಂದರೆ ಅನ್ನ ಅಂತ ಕೊಡಬೇಕು. ದಾನಂ ದೇಯಂ ಅನ್ನಂ, ಅನ್ನ ಎಷ್ಟರ ಮಟ್ಟಿಗೆ ಕೊಡಬೇಕು ಅಂದರೆ ತಾನು ಒಬ್ಬನಿಗೆ ಇದ್ದರೆ ಅದರಲ್ಲೇ ಡಿವೈಡ್ ಮಾಡಿಕೊಡ್ಬೇಕೆ ಹೊರತು ಇಲ್ಲ ಅಂತ ಹೇಳಬಾರ್ದು ಅಂತ ಹೇಳಿದ. ದದಾತಿ ಚಯತ್ ತೇನ ಮನುಷ್ಯಾಣಾಂ ಲೋಕ, ಈ ಮನುಷ್ಯರಿಗೆ ಆಶ್ರಯನಾಗಿದ್ದಾನೆ ಅನ್ನಾದಿಗಳಲ್ಲಿ ಇದ್ದು. ಅಥ ಪಶುಭ್ಯ ತೃಣೋದಕಂ, ಪಶುಗಳಿಗೆ ಏನು ಕೊಡಬೇಕು, ತೃಣ ಉದಕ ಹುಲ್ಲು ನೀರು ಕೊಟ್ಟರೆ ಅದಾಯಿತು, ದ್ವಂದ್ವೈಕವದ್ಭಾವ. ವಿಂದತಿ ದದಾತೀತಿ ಯತ್ತೇನ ಪಶೂನಾಂ ಲೋಕ, ಈ ಪಶುಗಳಿಗೆ ಆಶ್ರಯನಾಗಿದ್ದಾನೆ ಪರಮಾತ್ಮ. ಅಸ್ಯ ಪೂರ್ವೋಕ್ತ ದ್ವಿರೂಪಸ್ಯ ಹರೇಹೇ ಗೃಹೇಷು ಶ್ವಾಪದಾಹ ಮಾರ್ಜಾರಾದಯ ವಯಾಂಸಿ ಪಕ್ಷಿಣ. ಮತ್ತು ಮನೆಯೊಳಗೆ ಸುತ್ತಮುತ್ತ ನಾಯಿಗಳು ಓಡಾಡ್ತಾ ಇರ್ತದೆ, ಪಕ್ಷಿಗಳು ಮೇಲೆ ಹಾರಾಡ್ತಾ ಇರ್ತವೆ, ಮನೆಯೊಳಗೆ ಇರುವೆಗಳಿರುತ್ತೆ, ಅದೆಲ್ಲ ಹೇಳ್ತಾರೆ. ಕಿಂ ಬಹುನ ಆ ಪಿಪೀಲಿಕಾಭ್ಯ, ಪಿಪೀಲಿಕಾ ಪರ್ಯಂತಂ ವರ್ತಮಾನ ಸರ್ವೇಪಿ ಪ್ರಾಣಿನಃ, ಎಲ್ಲ ಪ್ರಾಣಿಗಳು ಕೂಡ ಬಲ್ಯಾಧಿಕ ಉಪಜೀವಂತೀತಿ, ಬಲಿಹರಣ ಮಾಡಿದಾಗ ಎಲ್ಲರಿಗೂ ಮುಟ್ಟುತ್ತ. ವೈಷ್ಣವ ಆದರೆ ದೇವತೆಗಳಿಗೆ ಹೋಯಿತು, ಬದಿಗಳು ಹೋಗ್ಬೇಕಲ್ಲ, ಭೂತಗಳಿಗೆ ಹೋಗ್ಬೇಕಾದ್ರೆ ಬಲಿಹರಣ ಮಾಡಬೇಕು. ಕಲ್ಯಾದಿ ಬಲ್ಯಾದಿ ಕೊಂ ಉಪಜೀವಂತೀತಿ ಯತ್ತೇನ ತೇಷಾಂ ಲೋಕ. ಈಗ ಪರಮಾತ್ಮ ಅವುಗಳಿಗೂ ಆಶ್ರಯ ಆಗಿರ್ತಾರೆ, ಅವಕ್ಕೂ ಪ್ರಾಣಿಗಳಾದರೆ ಅವಕ್ಕೂ ಆಹಾರ ಬೇಕಲ್ಲ, ಅದಕ್ಕೋಸ್ಕರ ಬಲಿಹರಣ ಮಾಡಿಬಿಟ್ಟು ಇಷ್ಟು ಹಾಕಿದ್ರೆ ಏನೋ ಎಲ್ಲ ತಿಂದ್ಕೊಂಡು ಹೋಗ್ತಾ ಇರುತ್ತಾಗ. ಏವಂ ಸರ್ವಾಂತರ್ಯಾಮಿತಯ ರಾಮಕೃಷ್ಣಾದಿ ರೂಪೇಣ ವಾ ಸರ್ವಾಶ್ರಯತೆಯ ಸ್ಥಿತಸ್ಯ ಹರೇರುಕ್ತ ರೀತ್ಯ ಸರ್ವಾಶ್ರಯತ್ವಂ ಜಾನತಃ ಫಲಂ ಸದೃಷ್ಟಾಂತಮಃ ಯಥಾಹ ವಾಯಿತಿ. ಈ ರೀತಿ ದೇವರು ದೇವತೆಗಳಿಂದ ಹಿಡಿದು ಎಲ್ಲರಿಗೂ ಆಶ್ರಯನಾಗಿದ್ದಾನೆ ಅಂತ ತಿಳ್ಕೊಂಡು ಯಾರು ಉಪಾಸನೆ ಮಾಡ್ತಾರೆ, ಯಥಾ ಲೋಕೆ ಸ್ವಾಯ ಸ್ವಕೀಯಾಯ ಲೋಕಾಯ ಆಶ್ರಯಾಯ ರಾಜಾದೇಹಿ ಅರಿಷ್ಟಿಂ ಅವಿನಾಶಂ ಇಚ್ಛೇದಿಚ್ಛತಿ. ಆಗ ತನ್ನ ಕೆಲಸವನ್ನು ಮಾಡಿಕೊಂಡಿರ್ತಕ್ಕಂಥವರಿಗೆ ರಾಜ ಏನು ಮಾಡ್ತಾನೆ, ಕ್ಷೇಮ ಉಂಟು ಮಾಡ್ತಾನೆ. ತನ್ನ ಕಾನೂನನ್ನು ಪಾಲನೆ ಮಾಡಿಕೊಂಡು ಯಾರು ರಾಜ್ಯದಲ್ಲಿರ್ತಾರೆ ಅವ್ರು ಯೋಗಕ್ಷೇಮವನ್ನು ರಾಜ ನೋಡ್ಕೋತಾನೆ. ಏವಂ ಹವ್ಯ ವಿಧಿ ವಿರೂಪ ಹರೇ ಸರ್ವಾತ್ರಯತ್ವವಿದೆ ಸರ್ವಾಡಿ ಭೂತಾನಿ ದೇವಾದೀನಿ ಅರಿಷ್ಟಂ ಅವಿನಾಶಮಿಚ್ಛಂತಿ ಪ್ರಾರ್ಥೆಯಂತೆ ಇತ್ಯರ್ಥ. ನಾವು ದೇವರ ಕಾರ್ಯ ಅರ್ಥ ಮಾಡಿಕೊಂಡು ಆ ಕೆಲಸವನ್ನು ಮಾಡಿಕೊಂಡಿದ್ದರೆ ದೇವತೆಗಳಲ್ಲಿ ಏನು ಮಾಡ್ತಾರಂತೆ, ನಿನಗೆ ಅರಿಷ್ಟಿಯಾಗಲಿ. ಅರಿಷ್ಟ ಶಬ್ದಕ್ಕೆ ಎರಡರ್ಥ ಇದೆ, ಕೆಟ್ಟದ್ದು ಅಂತ ಅರ್ಥ ಇದೆ, ಒಳ್ಳೆಯದು ಅಂತ ಅರ್ಥ ಇದೆ. ನೀನು ಭಾರಿ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ, ಅರಿಷ್ಟವನ್ನು ಆಸೇವಿಸ್ಕರ್ ಮಾಡ್ತಾರಂತೆ ಅರ್ಥ ಅಲ್ಲ. ಅರಿಷ್ಟ ಅಂತ ಹೇಳಿದರೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇರೋದರಿಂದ ಅರಿಷ್ಟಿಂ ಅವಿನಾಶಿ ಬಿತ್ತೆ, ಅರಿಷ್ಟಿ ಅಂದರೆ ನಾಶ, ಅರಿಷ್ಟಿ ಅಂದರೆ ನಾಶವಾಗದಿರಬೇಕು ಎನ್ನೋ ಪ್ರಾರ್ಥನೆಯಂತೆ ಇತ್ಯರ್ಥ. ಅದು ಸರಿಯಾಗಿರಲಿ, ಇದು ಯಾವಾಗಲೂ ಅಷ್ಟೇ, ಯಾರು ಸರಿಯಾಗಿ ಅನುಕೂಲವಾಗಿರ್ತಾರೋ ಅವ್ರಿಗೆ ದೀರ್ಘಾಯುಷ್ಯ ಅನುಭವ ಹೀಗೆ ಇರಲಿ ಅಂತ ಇಷ್ಟಪಡ್ತಾರೆ. ಒಳ್ಳೆಯ ಕೆಲಸ ಮಾಡ್ಕೊಂಡಿರೋಣ ಇಲ್ಲೇ ಕಂಟಿನ್ಯೂ ಆಗಲಿ ಇಷ್ಟಪಡ್ತಾರೆ, ತಪ್ಪಿದಾಗ ಅವ್ರು ಕಳ್ಸೋಕ್ಕೆ ಇಷ್ಟಪಡ್ತಾರೆ. ಅಪಮೃತ್ಯು ಮೊದಲಾದ ಬರೋದು ಯಾವಾಗ ಅಂತ ಕೇಳಿದರೆ ದಾರಿ ತಪ್ಪಿದೆ. ಸರಿಯಾಗಿದ್ದರೆ ದೇವತೆಗಳು ನಮ್ಮ ಪರ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳ್ತಾರೆ. ಏವಂ ಹರೇ ಹೇ ಹೀಗೆ ಶ್ರೀಹರಿಗೆ ಸರ್ವಾಶ್ರಯತ್ವ ಉಪಪಾದ್ಯ ತತ್ರ ಪ್ರಮಾಣ ಬಾಹಾ ಉಪನಿಷತ್ ತದ್ವಾ ಏತದಿತಿ. ಅದು ಪ್ರಮಾಣ ಹೇಳ್ತಾರೆ ಏನು ಅಂದರೆ, ತದೇ ತತ್ ವಿಷ್ಣು ಸರ್ವಾಧಾರತ್ವ ಸರ್ವವೇದೈ ವಿಧಿತಂ ಪ್ರತಿಪಾದಿತಂ ಮೀಮಾಂಸಾ ಮೀಮಾಂಸಾಭಿಷ್ಯ ನಿಶ್ಚಿತಂ ಋಷಿಭಿ ವಿಚಾರಿತಮಿತಿ ವಾರ್ಥ. ಈ ರೀತಿ ದೇವರು ಸರ್ವಾಶ್ರಯನಾಗಿದ್ದಾನೆ ಎಂಬುದನ್ನು ಋಷಿಗಳು ವೇದಗಳು ಎಲ್ಲ ಹೇಳಿರೋದರಿಂದ ಇದು ಅತ್ಯಂತ ಪ್ರಾಮಾಣಿಕವಾದ ವಿಚಾರ ಅಂತ ಅರ್ಥ. ಯಥಾಹ ವೈ ಸ್ವಾಯ ಲೋಕಾಯ ಅರಿಷ್ಟಿಂ ಇಚ್ಛೇತ್ ಏವಂ ಹಾ ಏವಂ ವಿದೇ ಸರ್ವಾಣಿ ಭೂತಾನಿ ಅರಿಷ್ಟಿಮಿಚ್ಛಂತಿ ತದ್ವಾ ಏತತ್ ವಿದಿತಂ ಮೀಮಾಂಸಿತಂ ವಿದಿತಂ ಮೀಮಾಂಸಿತಂ. ಋಷಿಗಳೆಲ್ಲ ದೇವರು ತಿಳಿದಿದ್ದಾರೆ, ಜ್ಞಾನಿಗಳು ವಿಮರ್ಶೆ ಮಾಡಿ ತಿಳಿದಿದ್ದಾರೆ, ಆದ್ದರಿಂದ ಇದ್ರ ಬಗ್ಗೆ ಮತ್ತೊಂದು ವಿಚಾರ ಮಾಡೋ ಕಾರಣವೇ ಇಲ್ಲ ಅಂಥೇಳಿ. ಏತತ್ ವಿದಿತಂ ಮೀಮಾಂಸಿತ ವೆಲ್ ನೋನ್ ಫ್ಯಾಕ್ಟ್ ಅಂತಾರೆ. ಆತ್ಮಾ ವೇದಮಗ್ರೆ ಆಸೀತ್ ಏಕೈವ ಸೋ ಅಕಾಮಯತ ಜಾಯಾಮೇ ಸ್ಯಾದಥ ಪ್ರಜಾಯೇಯ ಅಥ ವಿತ್ತಂ ಮೇ ಸ್ಯಾದಥ ಕರ್ಮ ಕುರು ಯುಕುರ್ವೀಯೈ ತೇತಾವಾನ್ವಯಿ ಕಾಮೋ ನ ಇಚ್ಛಂಶ್ಚ ತಾತೋ ಭೂಯೋ ವಿಂದೇತ್ ತಸ್ಮಾದಪಿ ಏತರ್ಹಿ ಏಕಾಕಿ ಕಾಮಯತೆ ಜಾಯಾಮೇ ಸ್ಯಾದಥ ಪ್ರಜಾಯೇಯ ಅಥ ವಿತ್ತಂ ಮೇ ಸ್ಯಾತ್ ಅಥ ಕರ್ಮ ಕುರ್ವೀಯ ಇತಿ ಸ ಯಾವದಪಿ ಏತೇಷಾಂ ಏಕೈಕಂ ನ ಪ್ರಾಪ್ನೋತಿ ಅಕೃಷ್ಣ ಏವ ತಾವನ್ ಮನ್ಯತೆ ತಸ್ಯ ತಸ್ಯ ಅಕೃಷ್ಣತಾ ಮನ ಏವಾಸ್ಯ ಆತ್ಮ ವಾಗ್ಯಾಯ ಪ್ರಾಣ ಪ್ರಜಾ ಚಕ್ಷುರ್ಮಾನುಷಂ ವಿತ್ತಂ ಚಕ್ಷುಷಾ ಹಿ ತದ್ವಿಂದತೆ ಶ್ರೋತ್ರಂ ದೈವಂ ಶ್ರೋತ್ರೇಣ ಹಿ ತೃಣೋತಿ ಆತ್ಮೈವಾಸ್ಯ ಕರ್ಮ ಆತ್ಮನಾ ಹಿ ಕರ್ಮ ಕರೋತಿ ಸ ಏಷ ಪಾಂಕ್ತೋ ಯಜ್ಞ ಪಾಂಕ್ತಃ ಪಶು ಪಾಂಕ್ತಃ ಪುರುಷ ಪಾಂಕ್ತಮಿದಂ ಸರ್ವಂ ಯದಿದಂ ಕಿಂಚ ತದಿದಂ ಸರ್ವಮಾಪ್ನೋತಿ ಏವಂ ವೇದ. ಗೃಹಸ್ಥೇ ಸ್ಥಿತ್ವಾ ಯಜ್ಞಾಧಿಕರಣೇನ ಸರ್ವಾಶ್ರಯ ಇತ್ಯುಕ್ತ ಭಗವತ ರಾಮಾದಿರೂಪೇಣ ಗಾರ್ಹಸ್ಥ್ಯಾನುಷ್ಠಾನಾಚ್ಚ ಗಾರ್ಹಸ್ಥ್ಯಂ ಶ್ರೇಷ್ಠವಿತಿ ಭಾವೇನ ಹರೇರ್ ಗಾರ್ಹಸ್ಥ್ಯಮಾಹ ಆತ್ಮೈವೇದಮಿತಿ. ಈ ರೀತಿ ಪರಮಾತ್ಮ ಎಲ್ಲರನ್ನೂ ಎಲ್ಲ ರೀತಿ ಕಾಪಾಡ್ತಾರೆ, ಒಂದು ವಿಶೇಷವಾಗಿ ರಾಮರೂಪ ಕೃಷ್ಣರೂಪ ಎರಡು ಗೃಹಸ್ಥ ರೂಪಗಳು, ರಾಮರೂಪನೂ ಗೃಹಸ್ಥ ರೂಪ. ಪರಮಾತ್ಮ ಎಲ್ಲ ರೂಪಕ್ಕೂ ಮಹಾಲಕ್ಷ್ಮಿ ಇದ್ದಾರೆ, ಲೋಕದೃಷ್ಟಿಯಲ್ಲಿ ರಾಮರೂಪ ಗೃಹಸ್ಥ ರೂಪ, ಕೃಷ್ಣರೂಪ ಗೃಹಸ್ಥ ರೂಪ. ಆದ್ದರಿಂದ ಗೃಹಸ್ಥ ಹೇಗಿರಬೇಕು ಅಂತ ಆ ರೂಪದಲ್ಲಿ ತೋರಿಸಿದ್ದಾರೆ ಪರಮಾತ್ಮ. ಅದನ್ನೇ ಆತ್ಮೈವೇದಮಿತಿ ಅದನ್ನು ಮುಂದುವರಿಸ್ತಾ ಇದ್ದಾರೆ ಹೇಳೋದಕ್ಕೆ. ಅದಕ್ಕೆ ಹೇಳಿದೆ ನೋಡಿ, ಭಗವತ ರಾಮಾದಿ ರೂಪೇಣ ಗಾರ್ಹಸ್ಥ್ಯನ್ ಗಾರ್ಹಸ್ಥ್ಯ ಅನುಷ್ಠಾನಾಚ ಗಾರ್ಹಸ್ಥ್ಯಂ ಶ್ರೇಷ್ಠಮಿತಿ ಭಾವೇನ ಹರೇರ್ ಗಾರ್ಹಸ್ಥ್ಯಮಾಹ ಆತ್ಮೈವೇದಮಿತಿ. ಗೃಹಸ್ಥಾಶ್ರಮ ಶ್ರೇಷ್ಠ, ಎಷ್ಟನ್ನು ರಕ್ಷಣೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ ನೋಡು ಅಂತ ಹೇಳ್ತಾರೆ. ಗೃಹಸ್ಥಾಶ್ರಮ ತುಂಬ ಜನಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಆಶ್ರಮವಾದ್ದರಿಂದ ಅದನ್ನು ಯಾವ ದೃಷ್ಟಿಯಲ್ಲೂ ನಿಂದೆ ಅಲ್ಲ. ಗೃಹಾಶ್ರಮಕ್ಕಿನ್ನು ಕರೋತ್ಯವದ್ಯಂ ಹೇಳಿದ್ದರು ಭಗವತದಲ್ಲಿ. ತಮಸ್ಯ ಜಗತಃ ಏಕಃ ಏವ ಸ ಆತ್ಮ ಅಕಾಮಯತ ಐಚ್ಛತ್ ಕಥವಿತ್ಯತಃ ಜಾಯಾಮೇ ಸ್ಯಾತ್ ಇತ್ಯಾದಿನ ಕುರ್ವಿಯ ಇತ್ಯಂತೇನ. ಗೃಹಸ್ಥಾಶ್ರಮ ಹೇಗಿರಬೇಕು ಅಂತ ತೋರಿಸ್ತಾರೆ. ವಿದ್ಯಮಾನಮೇವ ಜಾಯಾಂ ಭೋಗಾರ್ಥವೈಚ್ಛದಿತ್ಯರ್ಥೋ ಅಸ್ಯ ಧ್ಯೇಯ. ಪರಮಾತ್ಮ ಮೊದಲು ಏನು ಮಾಡ್ತಾರೆ, ಹೆಂಡತಿ ಬೇಕು ಅಂದ್ಕೊಂಡಂತೆ. ಗೃಹಸ್ಥನ ಆಗ್ಬೇಕಾದ್ರೆ ಮೊದಲು ಪತ್ನಿ ಬೇಕು. ಪರಮಾತ್ಮ ನಿತ್ಯ ಪತ್ನಿ ಮಹಾಲಕ್ಷ್ಮಿ ಇರಬೇಕಾದ್ರೆ ಮತ್ತ್ಯಾಗಿ ಪತ್ನಿ ಬೇಕು ಅಂತ ಅಂದ್ಕೊಂಡ ಅಂದರೆ ಇರೋದನ್ನೇ ಲೋಕಕ್ಕೆ ತೋರಿಸ್ಕೊಟ್ಟ ಅಂತ ಅಷ್ಟೇ ಅರ್ಥ. ಏಕ ಏವ ಇತ್ಯುಕ್ತಿಸ್ತು ಅವಿಯುಕ್ತ ಸದಾ ಯದಾ ಏಕ ಇತ್ಯುಚ್ಯತೆ ಸ್ಮೃತೇರಪಿ ಅವಿಯುಕ್ತತ್ವ ಅಭಿಪ್ರಾಯ ಅಥ ತದ್ ರಮಣಾನಂತರಂ. ಪರಮಾತ್ಮ ಅವಿಯುಕ್ತತೆಯೇ ಇದ್ದಾನೆ ಯಾವಾಗಲೂ ಕೂಡ. ಅವಾಗ ಯಾವಾಗ ಭೋಗದಲ್ಲಿ ಬಿಟ್ಟಿರ್ತಾನೆ ಆಗ ಏಕಾಂತ ಕರೀತಾನೆ. ಬಂತಲ್ಲ ರಮಾ ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಚಾಗ್ರೆ, ಅದೇ ದೇವರು ಯಾವಾಗಲೂ ಇದ್ದಾನೆ. ಅದನ್ನು ವಿಶೇಷ ರೀತಿ ಹೇಳಿದರೆ ಹೊರತು ಹೊಸ್ತಾಗಿ ಮಹಾಲಕ್ಷ್ಮಿ ಸೃಷ್ಟಿಯಾಗಿ ಪತ್ನಿ ಆದು ಅಂತ ತಿಳ್ಕೊಳ್ಳೋಕೆ ಹೋಗಬಾರದು. ಪುತ್ರಂ ಜನ ಏಯ ಇತ್ಯರ್ಥ. ಮದುವೆ ಆಯಿತು, ಆಮೇಲೆ ಏನು ಮಾಡ್ತಾನೆ, ಬೊಗಬೇಕು ಬೊಗಬೇಕು ಅನ್ನಿಸ್ತು. ಅಥ ಅನಂತರಂ ವಿತ್ತಂ ದ್ರವಿಣಂ, ಆಮೇಲೆ ಏನು ಬೇಕು ಹಣ ಬೇಕು ಅನ್ನಿಸ್ತು. ಆಮೇಲೆ ಕರ್ಮ ಶುರು ಮಾಡ್ದ, ಯಜ್ಞ ಸಂಸಾರ ಹೇಗೆ ಬೆಳೆಯುತ್ತೆ ಬದುಕು ಸಾಕ್ಷಿ ಇದು. ಯಜ್ಞಾದಿ ಕುರ್ವೀಯ ಇತ್ತೇ ಕುರ್ವೀಯ ಇತಿ ಅಕಾಮಯತ ಇತಿ ಪ್ರತ್ಯೇಕಮನ್ವಯ. ಮಾಡಬೇಕು ಅಂದ್ಕೊಂಡ, ಇಷ್ಟಪಟ್ಟ ಇಷ್ಟಪಟ್ಟ ಮಾಡಿದ. ಆ ರೀತಿ ನ ಕೇವಲ ಅಕಾಮಯತ ಬ್ರಹ್ಮಾದಿ ದೇವರೂಪಾನ್ ಪುತ್ರಾನ್, ಪರಮಾತ್ಮ ಮಕ್ಕಳನ್ನು ಪಡೆದ. ಬ್ರಹ್ಮಾದಿ ದೇವತೆಗಳೇ ಪರಮಾತ್ಮನ ಮಕ್ಕಳು. ಪಂಚಮಹಾಭೂತ ಬ್ರಹ್ಮಾಂಡ ತದಂತಸ್ಥ ಲೋಕರೂಪ ವಿತ್ತಂ ಸ್ವಾತ್ಮೋದ್ದೇಶೇನ ಯಜ್ಞಾದಿ ಕರ್ಮ ಚ ಕೃತವಾಂಶ್ಚ ಇತ್ಯಪಿ ಧ್ಯೇಯ. ಪಂಚಮಹಾಭೂತಗಳು ಬ್ರಹ್ಮಾಂಡ ತದಂತಸ್ಥ ಲೋಕರೂಪ ವಿತ್ ಇಷ್ಟು ವಿತ್ತ ಇದೆ ಪರಮಾತ್ಮನಿಗೆ. ಬ್ರಹ್ಮಾಂಡನೇ ಮನೆ, ಮನೆ ಬೇಕು ಅಂತ ಮನೆ ಮಾಡ್ತಾನಲ್ಲ. ಲಕ್ಷ್ಮೀರ್ಯಶ ಪರಿಗ್ರಹ ಕಮಲಭೂ ಸೂನು ಋತ್ವಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ. ಅದಕ್ಕೆ ಬ್ರಹ್ಮಾಂಡವೇ ಪರಮಾತ್ಮನಿಗೆ ಮನೆ. ಗೃಹಸ್ಥ ಹೇಗೆ ಮಾಡ್ತಾರೆ ಎಂಬಂದು ತೋರಿಸ್ತಾರೆ. ಸ್ವಾತ್ಮೋದ್ದೇಶೇನ ಯಜ್ಞಾದಿ ಕರ್ಮ ಚ, ಯಜ್ಞಾದಿಗಳನ್ನು ಏರ್ಪಾಟು ಮಾಡ್ದ. ಸ ಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ವ್ಯವಸ್ಥೆ ಮಾಡ್ದ. ಇಚ್ಛೆ ಇತಿ ಇಚ್ಛೋಕ್ಯ ಇವ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಇಲ್ಲಿ ಅಕಾಮಯತ ಅಕಾಮಯತ ಅಂತ ಹೇಳೋ ಮೂಲಕವಾಗಿ ಪರಮಾತ್ಮ ಸಂಕಲ್ಪ ಮಾಡಿದರೆ ಸಾಕು ಕೆಲಸ ಆಗುತ್ತೆ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ಹೇಳೋದಕ್ಕೆ ಮಾಂಡುಕ್ಯ ಇತ್ಯುಕ್ತೇ ಹೇ ಸೃಷ್ಟೇರಪಿ ಲಾಭಾತ್ ತದನುಕ್ತಿ ಉಕ್ತ ಚತುಷ್ಟಯ ತೆರಿ. ಪರಮಾತ್ಮ ಇಷ್ಟಪಟ್ಟ ಅಂದರೆ ಒಂದೇ ಕೆಲಸ ಆಯಿತು ಅಂತಲೇ ಒಂದೇ. ಕೆಲವರು ಇರ್ತಾರೆ, ಕೆಲವರು ಕೆಲಸ ಹೇಳಿದರೆ ಆಯಿತು ಅಂತಲೇ ಅರ್ಥ, ಕೆಲವರಿಗೆ ಹೋಯಿತು ಅಂತಲೇ ಅರ್ಥ, ಕೆಲವರು ಆಯಿತು ನೀನು ಮತ್ತೆ ಹೇಳಬೇಕಾಗಿಲ್ಲ ಡನ್ ಅಂತಲೇ ಅರ್ಥ. ಈ ಸ್ವಾತ್ಮ ದೇಶೇನ ಯಜ್ಞಾದಿ ಕರ್ಮ ಚಕೃತ ವಾಂಶೇತ್ಯ ವಿಧೇಯಂ ಇಚ್ಛೋತ್ಯಕ್ತೆ ಇವ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಇತ್ಯುಕ್ತೇ ಹೇ ಸೃಷ್ಟೇರಪಿ ಲಾಭ ತದನುಕ್ತಿ ಉಕ್ತ ಚತುಷ್ಟಯಾತಿರಿಕ್ತ ಕುತೋ ನ ಕಾಮಿತವಾನ್ ಇತ್ಯತಃ ಏತಾವಾನಿತಿ. ವಿತ್ತ ಕರ್ಮ ಭಾರ್ಯ ಗೃಹ ನಾಲ್ಕನ್ನು ಹೇಳಿದರು. ಇಷ್ಟೇ ಯಾತಕ್ಕೆ ಹೇಳಿದರು ಅಂದರೆ ಇಷ್ಟರಲ್ಲಿ ಎಲ್ಲ ಬಂದೋಯ್ತು ಅಂತ ಅರ್ಥ. ಏತಾವಾನ್ ಖಲು ಕಾಮ್ಯಮಾನೋ ಅರ್ಥ, ಇಷ್ಟೇ ತಾನೆ ಮನುಷ್ಯ ಬಯಸೋದು. ಕುತಃ ಅಥ ಉಕ್ತ ಚತುಷ್ಟಯ ಭೂಯ ಅಧಿಕ ಮಿಚ್ಛನ್ನಪಿ ನವಿಂದೇ ಪ್ರಾಪ್ನುಯಾತ್. ಇದಕ್ಕಿಂತ ಹೆಚ್ಚು ಇಷ್ಟಪಡಬಾರ್ದು, ಇಷ್ಟಪಟ್ಟರೆ ಅದು ಭೋಗ ಆಯಿತು, ಭೋಗಕ್ಕೆ ಇಷ್ಟಪಡಬಾರ್ದು. ಆಫೀಸ್ನಲ್ಲಿ ಕೇಳಿದ್ದು ಕೊಡ್ತಾರೆ, ಯಾವುದು ರೆಲೆವೆಂಟ್ ಆಗಿದ್ದರೆ ಮಾತ್ರ, ಏನೇನೋ ಕೇಳಿದ್ರೆ ಕೊಡೋದಿಲ್ಲ. ಅವನು ವರ್ಕ್ ನೋಡ್ಕೊಂಡು ಕೊಡ್ತಾರೆ ಹೊರತು ಸುಮ್ಮನೆ ದೇವರು ನಿಮ್ಗೆ ಗೃಹಸ್ಥಾಶ್ರಮಕ್ಕೆ ಇಷ್ಟು ಬೇಕು ಅಷ್ಟು ಕೊಟ್ಬಿಡ್ತಾರೆ. ತಸ್ಮಾತ್ ಕಾಮ್ಯಸ್ಯ ಏತಾವತ್ವಾದ್ ಭಗವತ ಕಾಮಿತತ್ವಾದ್ವಾ. ಇದಕ್ಕೆ ಇಷ್ಟಪಟ್ಟರೆ ದೋಷ ಇಲ್ಲ, ಜಾಸ್ತಿ ಇಷ್ಟಪಟ್ಟು ಇದಕ್ಕೆಲ್ಲ ಸಾಧನೆ ಬೇಕಿವೆಲ್ಲ ಕೂಡ. ಸಾಧನೆ ಬೇಕಾದ ಇಷ್ಟಪಡಬೇಕೇ ಹೊರತು ಹೆಚ್ಚು ಇಷ್ಟಪಟ್ಟರೆ ತಪ್ಪದು. ಏತರ್ಹಿ ಅಪಿ ಇದಾನೀಮಿ ಏಕಾಕಿ ಲೌಕಿಕೋ ಜನ ಕುರ್ವೀಯ ಇತಿ ಪದಸ್ಯ ಪ್ರತ್ಯೇಕಮನ್ವಯ. ಲೋಕದಲ್ಲೂ ಕೂಡ ಗೃಹಸ್ಥನಾಗತಕ್ಕಂಥವನು ಈ ರೀತಿಯೇ ಯೋಚನೆ ಮಾಡ್ತಾನೆ. ವಿತ್ತಂ ದೈವಂ ಮಾನುಷಂಚೇತಿ ದ್ವಿವಿಧಂ. ವಿತ್ತವನ್ನು ಅಪೇಕ್ಷೆ ಪಡ್ತಾನೆ ಅಂತ ಹೇಳಿದಾಗ ವಿತ್ತದ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟರು. ವಿತ್ತ ಎರಡು ವಿಧ, ದೈವಿ ವಿತ್ತ ಮಾನುಷ ವಿತ್ತ, ದೈವ ವಿತ್ತ ಮಾನುಷ ವಿತ್ತ ಅಂತ ಎರಡು ಭಾಗ. ದೈವ ವಿತ್ತ ಅಂದರೆ ಯಾವುದು, ಮಾನುಷ ವಿತ್ತ ಅಂದರೆ ಯಾವುದು? ದೈವಂ ಸುಖ ಜ್ಞಾನಾಧಿಕಂ, ಸುಖವಾಗಿರೋದು ಜ್ಞಾನ ಇರೋದು ದೈವಿಕವಾದ ವಿತ್ತ, ಗೊತ್ತಾಯ್ತಾ? ದೈವಿ ಸಂಪತ್ತು ಆಸರಿ ಸಂಪತ್ತಿದ್ದ ಹಾಗೆ ದೈವ ವಿತ್ತ ಮತ್ತು ಮಾನುಷ ವಿತ್ತ ಅಂತ ಕರೀತಾರೆ. ಮಾನುಷ ವಿತ್ತ ಅಂದ್ರೇನು? ಮಾನುಷ ವಿತ್ತಂತ ಭಾರ್ಯಾದಿ ಚತುಷ್ಟಯ ತನ್ಯತ್ ಕಾಮ್ಯಂ ನ. ನಾಲ್ಕು ಲೌಕಿಕ ವಿತ್ತ, ಇದು ಬಾಹ್ಯ ಆಂತರಿಕ ವಿತ್ತ. ದೈವ ವಿತ್ತ ಆದ್ದರಿಂದ ಯಾವಾಗ ಯಾವುದಕ್ಕೆ ಇಷ್ಟಪಡಬೇಕು ನಾವು? ದೈವ ವಿತ್ತಕ್ಕೆ. ಒಳ್ಳೆ ಜ್ಞಾನ ಇದೆ ಅಂದರೆ ಭಾರಿ ಶ್ರೀಮಂತ ಅಂತ ಅರ್ಥ. ಒಳ್ಳೆ ಜ್ಞಾನ ಇದೆ, ಒಳ್ಳೆ ರೀತಿಯಲ್ಲಿ ಅವನಿಗೆ ಆನಂದವಾಗಿದ್ದಾನೆ ಅಂತ ಹೇಳಿದರೆ ಅದಕ್ಕಿಂತ ಐಶ್ವರ್ಯ ಬೇಕಿಲ್ಲ. ಆದರೆ ಮಾನುಷ ವಿತ್ತ ಅಂದರೆ ಹೊರಗಿಂದವೆಲ್ಲ ಭಾರ್ಯಾದಿ ಚತುಷ್ಟಯ, ಹೆಂಡತಿ ಮನೆ ಮಗ ಕರ್ಮ ಯಜ್ಞಾದಿಗಳು, ಇವಿಷ್ಟು ಬಾಹ್ಯ ವಿತ್ತ. ಕಾಮ್ಯಂ ಹೌದೌದು, ಅವಕ್ಕೆಲ್ಲ ಮನುಷ್ಯವಿರ್ತಾನೆ. ಬಟ್ ಇನ್ನು ಕನ್ವರ್ಟ್ ಮಾಡ್ಕೊಂಬಿಟ್ಟು ದೈವಿಕ ಆಗಿಬಿಡುತ್ತೆ ಇದು ಕೂಡ. ಅದು ಇದು ಕೂಡ ಲೌಕಿಕ ಜ್ಞಾನ ಕೂಡ ಮನುಷ್ಯನೇ. ಅಧ್ಯಾತ್ಮ ವಿದ್ಯೆ ಎಲ್ಲಿ ಜ್ಞಾನ ಅಂತ ಕರೆದ್ರೋ ಅಧ್ಯಾತ್ಮ ಜ್ಞಾನಕ್ಕೆ ಮಾತ್ರ ಹೇಳಿ ಉಳಿದು, ಅದು ಲೌಕಿಕನೇ. ಈ ಲೌಕಿಕ ವಿದ್ಯೆ ಆದ್ದರಿಂದ ಲೌಕಿಕ ಪದಾರ್ಥ ಸಿಗುತ್ತೆ, ಅಧ್ಯಾತ್ಮ ವಿದ್ಯೆಗೆ ಆಧ್ಯಾತ್ಮಿಕ ಫಲ ಸಿಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ನಮ್ಗೆ ಯಾವ ವಿದ್ಯೆಯೇ ಯೋಚನೆ ಮಾಡಬೇಕು. ಬರೀ ಲೌಕಿಕ ವಿದ್ಯೆ ಇದ್ದರೆ ಲಿಮಿಟ್ ಆಯ್ತು, ಮುಂದೆ ಕೌಲಕ್ಕೆ ಬರೋದಿಲ್ಲ. ಅಧ್ಯಾತ್ಮ ವಿದ್ಯೆ ಇದ್ದರೆ ಮುಂದೆ ಕೌಲಕ್ಕೆ ಬರುತ್ತೆ. ಚತುಷ್ಟಯಶ ಕಾಮ್ ಹಾ ಅನ್ಯತ್, ಅನ್ಯತ್ತನ್ನು ಇಷ್ಟಪಡಬಾರದು ಮನುಷ್ಯ. ಅನ್ಯತ್ ಕಾಮ್ಯಮ್ನ ಮಿನಿಮಮ್ ಗೃಹಸ್ಥಾಶ್ರಮಕ್ಕೆ ಅಷ್ಟು ಬೇಕು. ಉಳಿದು ಲಕ್ಸುರಿ ಇಷ್ಟಪಟ್ಟರೆ ದೋಷ ಅಂತ. ಅನ್ಯತ್ ಕಾಮ್ಯಮ್ನ ಭವತಿ, ಗೃಹಸ್ಥ ಅಂತ ಇಷ್ಟು ಬಯಸಿದ್ರೆ ಸಾಕು. ಗೃಹ ಗೃಹ ಭಾರ್ಯ ಮನೆ ಕರ್ಮ ಇವು ನಾಲ್ಕು ಮಾನುಷವಿತ್ತ. ಜ್ಞಾನ ಸುಖ ಅಂಬುದು ದೈವವಿತ್ತ. ಇದನ್ನು ಮೀರಿ ಏನಾದ್ರು ಅಪೇಕ್ಷೆ ಪಟ್ಟರೆ ಅದು ಅದು ಸೇರಲೇ ಗುಂಪಿ ಸೇರೋದೇ ಇಲ್ಲ. ಅರ್ಥ ಆಯ್ತಾ? ಚತುಷ್ಟಯಸ್ಯ ಕಾಮ್ಯತ್ವ ವ್ಯನಕ್ತಿ ಸಯಿತಿ ಸಯೇವಂ ಕಾಮ ಏನದು ಅಲ್ಲಲ್ಲ ತಪ್ತ ಕಾಮನಾವಾನ್ ಇರಬೇಕು. ಕಾಮನ ಅಂದರೆ ಇಷ್ಟು ಕಾಮನೆಗಳಿದ್ದವನು. ಏತೇಷಾಂ ಚತುರ್ಣಾಂ ಮಧ್ಯೆ ಏಕೈಕಂ ಯಾವದ್ಯದಾನ ಪ್ರಾಪ್ನೋತಿ ತಾವತ್ತದಾ ಸ್ವಾತ್ಮಾನಮ್ಮ ಕೃಷ್ಣೋಪ ಅಪೂರ್ಣೋಹಮಿತಿ ಮನ್ಯತೆ. ಈ ನಾಲ್ಕರಲ್ಲಿ ಮಾತ್ರ ಒಂದು ಮಿಸ್ ಆಗಿಬಿಟ್ರೆ ಸ್ವಲ್ಪ ಅಪೂರ್ಣತ್ವ ಬಂದಾಗಾಯ್ತಾ, ಗೊತ್ತಾಯ್ತಾ? ಅದು ನಾಲ್ಕರಲ್ಲಿ ನಾಲ್ಕು ಇದು ಬಿಟ್ಟರೆ ಪೂರ್ಣತ್ವ. ಏನು ಪೂರ್ಣತ್ವ ಅಂದರೆ ಸಾಧನೆಗೆಲ್ಲ ಬಂದಾಗ ಲೆಕ್ಕ, ಸಾಧನೆಗೆಲ್ಲ ಬಂದಾಗ ಲೆಕ್ಕ. ಆದರೆ ಒಂದು ಮಿಸ್ ಆದರೂ ಕೂಡ ಅಕೃಷ್ಣೋ ಅಪೂರ್ಣೋಹಮಿತಿ ಮನ್ಯತೆ. ಏನೋ ಒಂದು ಇದೆಯಲ್ಲ, ನ್ಯೂನತೆ ಕಾಣಿಸ್ತಾ ಶುರುವಾಗುತ್ತೆ ಅವನಿಗೆ. ಜಾಯಾದಿ ಅಪ್ರಾಪ್ತಿ ಮತಃ ಕೃಷ್ಣತಾವಾಪ್ತಿ ಪ್ರಕಾರವಾಹ ತಸ್ಯೋ ಕೃಷ್ಣತಾ ಇತಿ ತಸ್ಯವು ತಸ್ಯಾಪಿ ಜಾಯಾದ್ಯಲಾಭಿನೋಪಿ ಕೃಷ್ಣತಾ ಉಚ್ಯತೆ ಇತಿ ಯೋಜ್ಯಂ. ಜಾಯಾದಿಗಳಿಲ್ಲ ಅಂತ ತಿಳ್ಕೊಂಬೋಣ, ಆಗ ಕೃಷ್ಣತ್ವ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತಾ. ಕಥಮಿತ್ಯತಸ್ತದಾ ಮನ ಏವ ಇತ್ಯಾದಿನ ಮನಸ್ವರೂಪಭೂತಂ ಮನಃ ಅಸ್ಯಾತ್ಮ ಸ್ವಾತ್ಮೇತಿ ಚಿಂತೆಯೇತ್ ವಾಕ್ ಸ್ವರೂಪಭೂತವಾಗಿಂದ್ರಿಯಂ ಜಾಯೇತಿ ಚಿಂತೆಯೇತ್ ಪ್ರಾಣಸ್ವರೂಪಭೂತಂ ಬಲಂ ಪುತ್ರ ಇತಿ ಚಿಂತೆಯೇತ್ ಚಕ್ಷುರ್ಮಾನುಷಂ ವಿತ್ತಮಿತಿ ಚಿಂತೆಯೇತ್. ಹೊರಗಿನ ಪತ್ನಿ ಆದಿಗಳು ಯಾವುದಕ್ಕೂ ಸಿಗಲಿಲ್ಲ ಅಂತ ತಿಳ್ಕೊಂಬೋಣ, ಯಾವುದೋ ಕಾರಣಕ್ಕೆ ಸಿಗಲಿಲ್ಲ. ಯೋಚನೆ ಮಾಡಬೇಡಿ, ಇದನ್ನು ಸಂಧಾನ ಮಾಡಿ ಅಂತ ಹೇಳ್ತಾರೆ. ಮನಃ ಸ್ವರೂಪಭೂತಂ ಮನಃ, ಸ್ವರೂಪಭೂತವಾದ ಮನಸ್ಸು ಬೇರೆ, ಬಾಹ್ಯೇಂದ್ರಿಯ ಬೇರೆ. ಸ್ವರೂಪಭೂತವಾದ ಮನಸ್ಸನ್ನು ಸ್ವಾತ್ಮ ಅಂತ ಚಿಂತನೆ ಮಾಡಬೇಕು. ವಾಕ್ ಸ್ವರೂಪಭೂತವಾಗಿಂದ್ರಿಯಂ, ಸ್ವರೂಪಭೂತವಾಗಿಂದ್ರಿಯವನ್ನೇ ಜಾಯ ಅಂತ ತಿಳ್ಕೋಬೇಕು. ಜಾಯ ಇತಿ ಚಿಂತೆಯೇ. ಆಮೇಲೆ ಪ್ರಾಣ ಸ್ವರೂಪಭೂತಂ ಬಲಂ ಪುತ್ರಂ ಪುತ್ರ ಇತಿ, ಸ್ವರೂಪರೂಪದ ಬಲ ಇದೆಯಲ್ಲ ಅದನ್ನೇ ಪುತ್ರ ಅಂತ ತಿಳ್ಕೊಂಬಿಡ್ಬೇಕು. ಚಕ್ಷು ಕಣ್ಣಿದೆಯಲ್ಲ ಸ್ವರೂಪಭೂತದ್ದು, ಅದನ್ನು ಮಾನುಷಂ ವಿತ್ತವಿತಿ ಚಿಂತೆ, ಅದು ಮಾನುಷ ವಿತ್ತ ಅಂತ ತಿಳಿಬೇಕು. ಯಾಕೆ? ಕುತಃ ಯಸ್ಮಾತ್ ಚಕ್ಷುಷಾಹಿ ತತ್ ಮಾನುಷಂ ವಿತ್ತಂ ಹಿರಣ್ಯಾಧಿಕಂ ವಿಂದತೆ ಪ್ರಾಪ್ನೋತಿ. ಯಾವುದೇ ಒಂದು ವಸ್ತು ಗುರುತಿಸಬೇಕಾದ್ರೆ ಅದನ್ನು ಪಡಿಬೇಕಾದ್ರೆ ಕಣ್ಣಿರಬೇಕು. ಆದ್ದರಿಂದ ದೊಡ್ಡ ಭಾಗ್ಯ, ಆರೋಗ್ಯವೇ ಭಾಗ್ಯ, ಕಣ್ಣು ಇನ್ನೂ ದೊಡ್ಡ ಭಾಗ್ಯ ಅಂತ ಕರೀತಾ. ಆರೋಗ್ಯ ಭಾಗ್ಯ, ಕಣ್ಣು ಕಾಣದೇ ಹೋದಲ್ಲ ಎಷ್ಟೋ ಇದಾಗಿಬಿಡುತ್ತೆ, ಮಿಸ್ ಆಗುತ್ತೆ. ಕಣ್ಣೊಂದು ಕಂಡ್ರೆ ದೊಡ್ಡ ಸಂಪತ್ತು ಇದ್ದಾಗ ಲೆಕ್ಕ, ಭಾರಿ ದೊಡ್ಡ ಆರೋಗ್ಯ ಭಾಗ್ಯ, ಕಣ್ಣು ದೊಡ್ಡ ಭಾಗ್ಯ. ಅದೇ ರೀತಿ ಒಂದು ಹೇಳ್ತಾರೆ, ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕರೀತಾರೆ, ಗೊತ್ತಾಯ್ತಾ? ಐ ಇಸ್ ದಿ ಇಂಡೆಕ್ಸ್ ಆಫ್ ಫೇಸ್ ಇದ್ದಾಗ, ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡು. ಅದಕ್ಕೆ ಫೋಟೋ ತೋರಿಸೋಕೆ ಕಣ್ಣು ಮುಚ್ಚಿಬಿಡ್ದ, ಕಣ್ಣು ಮುಚ್ಚಿದ್ರೆ ಯಾರಂತ ಗೊತ್ತಾಗೋದಿಲ್ಲ. ಅರ್ಥ ಆಯ್ತಾ? ಕಣ್ಣಿಗೆ ಅಡ್ಡ ಹಾಕಿಬಿಟ್ರೆ ಐಡೆಂಟಿಟಿ ಕಡಿಮೆ ಆಗುತ್ತೆ, ಕಣ್ಣಿನಲ್ಲಿ ವ್ಯಕ್ತಿತ್ವ ಕಾಣಿಸುತ್ತೆ. ಅದಕ್ಕೆ ಕಣ್ಣು, ಮುಖ ದೇಹ. ಅದೇ ರೀತಿಯೇ ಇಲ್ಲೂ ಕೂಡ ಹಾಗೆ ತಿಳ್ಕೊಂಡ್ಬಿಟ್ರೆ ಸಮಸ್ಯೆ ಬರೋದಿಲ್ಲ. ಕಣ್ಣಿನಿಂದನೇ ವಿತ್ತ ಪ್ರಾಪ್ತಿ, ಕಣ್ಣಿನ ವಿತ್ತ ಜ್ಞಾನ ವಿತ್ತ ಪ್ರಾಪ್ತಿ ಎರಡೂ ಆಗೋದ್ರಿಂದ ಕಣ್ಣು ದೊಡ್ಡ ಭಾಗ್ಯ ಇದ್ದಾಗ ಲೆಕ್ಕ. ವಿತ್ತಂ ಹಿರಣ್ಯಾಧಿಕಂ, ಕಣ್ಣು ಶಬ್ದಕ್ಕೆ ಎರಡು ಅರ್ಥ. ಒಂದು ಈ ಕಣ್ಣು, ಒಂದು ದೃಷ್ಟಿ ಅಂದರೆ ಜ್ಞಾನ ಅಂತ ಇನ್ನೊಂದು ಅರ್ಥ. ದೃಷ್ಟಿಹೀನ ಅಂತ ಹೇಳಿದರೆ ಜ್ಞಾನಹೀನ ಅಂತ ಒಂದು ಅರ್ಥ, ಕಣ್ಣಿಲ್ಲದವರು ಅಂತ ಅರ್ಥ. ಜ್ಞಾನಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ. ಒಟ್ಟಿನ ಮೇಲೆ ಏನಾಯ್ತು? ಅದು ಜ್ಞಾನ ಲೌಕಿಕ ಪದಾರ್ಥಕ್ಕೆ ಉಪಯೋಗಿಸ್ಕೊಂಡ್ರೆ ಈ ದೃಷ್ಟಿ, ಅಜ್ಞಾತ್ವ ಬಂದರೆ ಜ್ಞಾನ ದೃಷ್ಟಿ. ಅದಕ್ಕೆ ಬಂತಲ್ಲ, ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಎಡ ಮುಖೋಪಿ ವಾಕ್ಪತಿ ಇದ್ದಾಗೆ. ದಿವ್ಯ ದೃಷ್ಟಿ ಅಂದರೆ ದೇವ್ರನ್ನ ಕಾಣಕ್ಕೆ ಉಪಯೋಗಿಸ್ಕೊಂಡ್ಬಿಟ್ಟು ಭಾರಿ ಸಂಪತ್ತು ಮಾಡ್ಬೋದು. ಅದು ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಕ್ಲಾರಿಟಿ ಇರೋದಿಲ್ಲ, ಗೊತ್ತಾಯ್ತಾ? ಎಷ್ಟು ಕಣ್ಣಿನ ಪ್ರತ್ಯಕ್ಷದಲ್ಲೂ ಕೂಡ ಕಣ್ಣು ಭಾರಿ ಎಫಿಷಿಯೆಂಟ್ ಆದ್ದರಿಂದ ಕಣ್ಣಿನ ಕ್ಲಾರಿಟಿ ಯಾವಾಗಲೂ ಕೂಡ ಬೇರೆ ಅದಕ್ಕೆ ಬರೋದಿಲ್ಲ. ಯಸ್ಮಾತ್ ಚಕ್ಷುಷಾಹಿ ತತ್ ಮಾನುಷಂ ವಿತ್ತಂ ಹಿರಣ್ಯಾಧಿಕಂ ಶ್ರೋತ್ರಂ ದೈವಂ ವಿತ್ತಮಿತಿ ಚಿಂತೆಯೇ. ಇನ್ನೊಂದು ವಿತ್ತ ಯಾವುದು ಅಂದರೆ ದೈವವಿತ್ತ ಅಂದರೆ ಶ್ರೋತ್ರ. ಯಾಕೆ? ಶ್ರವಣಾದಿಗಳನ್ನ ಜ್ಞಾನ ಬರುತ್ತಲ್ಲ ಅದಕ್ಕೋಸ್ಕರ. ಇದು ಲೌಕಿಕ ಜ್ಞಾನ ಸರಿಯಾಗಿ ಬರಬೇಕಾದ್ರೆ ಲೋಕದಕ್ಕೆ ಕಣ್ಣು ಕಾಣಿಸ್ತದೆ, ಶಾಸ್ತ್ರದಿಂದ ದೇವರು ಕಾಣಿಸ್ತಾನೆ, ಶಾಸ್ತ್ರ ಕಿವಿ ಬೀಳ್ಬೇಕು. ಸೊ ಶಾಸ್ತ್ರ ದೈವಿ ಸಂಪತ್ತು, ಈ ಕಣ್ಣು ಒಂದು ಮಾನುಷ ಸಂಪತ್ತು. ಕಣ್ಣು ಮಾನುಷ ವಿತ್ತ. ಯಾಕೆ? ಮನುಷ್ಯ ವಿತ್ತ ಅಂದರೆ ಸಂಪತ್ತು, ಸಂಪತ್ತು ಅಂದರೆ ಭೌತಿಕ, ಭೌತಿಕ ಪದಾರ್ಥ ಕಣ್ಣಿಗೆ ಕಾಣುತ್ತೆ. ಆಮೇಲೆ ಅಭೌವಿಕ ಪದಾರ್ಥ ಶಾಸ್ತ್ರಕ್ಕೆ, ಶಾಸ್ತ್ರ ಶಬ್ದ, ಶಬ್ದ ಕಿವಿ ಕೇಳಬೇಕು. ಅದರಿಂದ ಕಿವಿ ಇದ್ದರೆ ಇದು ಶ್ರವಣ, ಶ್ರವಣ ಮನಕ ಆನಂದ ಇವುದು ಅಂತ ಹೇಳ್ತಾರಲ್ಲ, ಹಾಗೆ ದೊಡ್ಡ ಸಂಪತ್ತೆರಡು. ಪ್ರತ್ಯಕ್ಷ, ಪ್ರತ್ಯಕ್ಷ ಅಂದರೆ ಐದು ಸೇರುತ್ತೆ, ಐದು ಸೇರುತ್ತೆ. ಅದರಲ್ಲಿ ಪ್ರತ್ಯಕ್ಷ ಇನ್ನೂ ಸ್ಪೆಷಲ್. ಪ್ರತ್ಯಕ್ಷ ಇನ್ ಜನರಲ್ ಆಲ್ ದಿ ಫೈವ್ ಸೆನ್ಸಸ್ ಎಲ್ಲ ಸೇರುತ್ತೆ, ಪ್ರತ್ಯಕ್ಷನೇ. ಅದರಲ್ಲೂ ಸ್ಪೆಸಿಫಿಕ್ ಪ್ರತ್ಯಕ್ಷ ಅಂದರೆ ಸಾಮಾನ್ಯ ಕಣ್ಣಿ ಕರೀತಾರೆ. ಪ್ರತ್ಯಕ್ಷಕ್ಕೆ ಸಾಮಾನ್ಯ ಜನಕ್ಕೆ ಗೊತ್ತಿರೋ ಪ್ರತ್ಯಕ್ಷ ಅಂದರೆ ಕಣ್ಣೇ. ಶಾಸ್ತ್ರದಲ್ಲಿ ಪ್ರತ್ಯಕ್ಷ ಆದರೆ ಐದು, ಗೊತ್ತಾಯ್ತಾ? ಐದು ಅಕ್ಷ ಅಂದರೆ ಇಂದ್ರಿಯ, ಇಂದ್ರಿಯ ಜನ್ಯ ಜ್ಞಾನವಾದೆಲ್ಲ ಪ್ರತ್ಯಕ್ಷನೇ. ಆದರೆ ಕಣ್ಣಿಗೆ ವಿಶೇಷ ಮಹತ್ವ. ಹೌದೌದು, ಯಾತಕ್ಕೆ ಸ್ವರೂಪಭೂತ ಕಣ್ಣು ಅಂತ ಏನರ್ಥ? ಈಗ ಜೀವನ ಸ್ವರೂಪ ಇದೆ ಆಗ, ಅದು ನಿಜವಾದ ಕಣ್ಣು, ಅದು ನಿಜವಾದ ಮನಸ್ಸು ಅಂದ್ರೆ ಅದು ಅದು ಸಂಪತ್ತು. ಇದಲ್ಲ ಲೌಕಿಕ ಸಂಪತ್ತು. ಉದಾಹರಣೆಗೆ ಈ ಸ್ಪೆಕ್ಸ್ ಅಂದ್ರೆ ಕಣ್ಣು ಅಂತ ಕರೆಯೋದು ಸೆಕೆಂಡರಿ ಅಷ್ಟೇ. ಇದು ಯಾವ ಕಣ್ಣಾಗುತ್ತೆ ಕಣ್ಣಿಗೆ ಹಾಕ್ಕೊಂಡ್ರೆ, ಇಲ್ಲೋದ್ರೆ ಏನಿಲ್ಲ, ಇದು ಬರೀ ಗ್ಲಾಸ್ ಅಷ್ಟೇ. ಅದೇ ರೀತಿಯೇ ಈ ಕಣ್ಣಿಗೆ ಅಟ್ಯಾಚ್ ಆದರೆ ಉಪಯೋಗ ಬರೋದ್ರಿಂದ ಸ್ವರೂಪ ಭೂತ ಅಂತ ಸೇರಿಸಿದ್ರು. ಯಾರು ಹೇಳಿದ್ರು? ಎಲ್ಲರಿಗೂ ಪ್ರತಿಯೊಂದು ಸ್ಟೇಜಲ್ಲೂ ಮೈಂಡ್ ಒಣಗಿ ವರ್ಕ್ ಆಗ್ತಾನೆ ಇರ್ತದೆ. ಉದಾಹರಣೆಗೆ ಈ ಸ್ಪೆಕ್ಸ್ ನೋಡ್ತಿರ್ಬೇಕಾದ್ರೆ ಸ್ಪೆಕ್ಸ್ ಹಚ್ಚಿದ್ರು ಕೂಡ ನಿಜವಾಗ್ಲು ನೋಡ್ತಿರೋದು ಯಾವುದು? ಕಣ್ಣೇ ನೋಡ್ತಿರೋದು. ಕಣ್ಣೇ ಇದ್ರೆ ಸ್ಪೆಕ್ಸ್ ಹಾಕೇನು ಉಪಯೋಗ? ದೇಹ ಸ್ವರೂಪ ದೇಹ, ಅಲ್ಲಿ ಸ್ವರೂಪದ ಇಂದ್ರಿಯ ಇದೆ, ಉಳಿದು ಅಟ್ಯಾಚ್ ಆದರೆ ಮಾತ್ರ ಕಾಣಿಸೋದು. ಉಳಿದ ಪದಾರ್ಥ ಏನೇ ಇದ್ರು ಕೋಲು ಕೂಡ ಅಷ್ಟೇ, ಸುಮ್ಮನೆ ಬಿದ್ದರೆ ಏನು ಉಪಯೋಗ? ಕೈಲಿ ಹಿಡ್ಕೊಳ್ತಾರೆ ವರ್ಕ್ ಮಾಡೋದು. ಸೊ ಉಳಿದ ಪದಾರ್ಥಗಳೆಲ್ಲ ಕೂಡ ಸ್ವರೂಪಕ್ಕೆ ಅಟ್ಯಾಚ್ಡ್ ಆದರೆ ಉಪಯೋಗಕ್ಕೆ ಬರೋದು. ಅದು ಕ್ಲಿಯರ್? ಅಲ್ಲ ಅಲ್ಲ ಅಲ್ಲ, ಸಿಕ್ಸ್ ಸೆನ್ಸ್ ಸ್ವರೂಪ ಸಾಕ್ಷಿ, ಸಾಕ್ಷಿ ಮನಸ್ಸು ಲೌಕಿಕವಾಗಿ. ಆ್ಯಕ್ಚುಲಿ ನಾವು ಮನೆ ಯಾಕೆಂದ್ರೆ ಉಳಿದ ಸಾಕ್ಷಿ ಗೊತ್ತಿಲ್ಲ ಬೇರೆಯವರಿಗೆ, ಸಿಕ್ಸ್ ಸೆನ್ಸ್ ಅಂತಾರಷ್ಟೇ. ಮನಸ್ಸಿಗೆ ಅನಿಸಿತ್ತು ಅಂತಾರಲ್ಲ, ಸಿಕ್ಸ್ ಸೆನ್ಸ್ ಅದು. ಬಟ್ ಆ್ಯಕ್ಚುಲಿ ಸೆವೆನ್ ಸೆನ್ಸ್ ಅಂದರೆ ಸಾಕ್ಷಿ, ಸಾಕ್ಷಿ ಫೈನಲ್, ಸಾಕ್ಷಿ ಫೈನಲ್. ನಮ್ಮ ಪ್ರಕಾರ ಅವ್ರಿಗೆ ಸಾಕ್ಷಿ ಜ್ಞಾನ ಬೇರೆಯವರಿಗಿಲ್ಲ, ಅದಕ್ಕೆ ಸಿಕ್ಸ್ ಸೆನ್ಸ್ ಅಂದ್ಬಿಡ್ತಾರೆ ಅಷ್ಟೇ. ಇದು ಸೆವೆನ್ ಸೆನ್ಸ್ ಅದು, ಅಲ್ಲಿ ನಮ್ಮ ಲೆಕ್ಕದ ಸೆವೆನ್ ಸೆನ್ಸ್ ಅಂತ ಹೇಳಬೇಕು. ಸಾಕ್ಷಿ ಜ್ಞಾನ ಸ್ವರೂಪನೇ, ಸಾಕ್ಷಿ ಸ್ವರೂಪ ಇದೆ ಏನ? ಹಾಂ ಹಾಂ, ಹೌದೌದು. ಸ್ವರೂಪದ ಕಣ್ಣು, ಸ್ವರೂಪದ ಕಣ್ಣೇ ಇಲ್ಲ. ಕಣ್ಣಿಲ್ಲ ಎಷ್ಟು ಸ್ಪೆಕ್ಸ್ ಹಾಕಿದ್ರು ಅಷ್ಟೇ. ಕೆಲವು ಸ್ಪೆಕ್ಸ್ ಯಾತಕ್ಕೆ ಹಾಕಿದ್ರು ಕಣ್ಣಿಲ್ಲ ಅದು ಗೊತ್ತಾಗದಿರಲಿ ಅಂತ ಹಾಕೋಬೋದು ಅಷ್ಟೇ. ಕಣ್ಣಿಲ್ಲ ಅದು ಗೊತ್ತಾಗೋದು ಬೇಡ ಅಂತ ಹಾಕ್ಕೊಂಡಿರ್ತಾರೆ, ಅವ್ರು ತಡವರಿಸ್ದೇ ಗೊತ್ತಾಗುತ್ತೆ ಅಷ್ಟೇ. ಏನ ಸ್ವರೂಪಭೂತ ಬಲ ಅಂದರೆ ಫಿಸಿಕಲ್ ಸ್ಟ್ರೆಂತ್ ಬೇರೆ, ನ್ಯಾಚುರಲ್ ಸ್ಟ್ರೆಂತ್ ಬೇರೆ. ನ್ಯಾಚುರಲ್ ಸ್ಟ್ರೆಂತ್ ಅಂಬೋದು ಏನದು? ಸ್ವರೂಪ. ಇದು ದೇಹದ ಸ್ಟ್ರೆಂತ್. ಉದಾಹರಣೆಗೆ ಏನಾಗುತ್ತೆ, ವಯಸ್ಸಾದ್ರೆ ಹೋಗಿಬಿಡುತ್ತೆ. ಸ್ವರೂಪದ ಸ್ಟ್ರೆಂತ್ ಹಾಗೆ ಇರುತ್ತೆ. ಆ ಸ್ವರೂಪ ಸ್ಟ್ರೆಂತ್ ಮತ್ತೆ ವರ ಕೊಟ್ಟಿರ್ತಾರೆ, ವರ ಹೋದರೆ ಬೋಧ ಇತ್ತು. ಸ್ವರೂಪ ಸ್ಟ್ರೆಂತ್ ಹೋಗೋದಿಲ್ಲ. ದೈತ್ಯರದೆಲ್ಲ ಸ್ಟ್ರೆಂತ್ ಎಂಥ ಸ್ಟ್ರೆಂತ್ ಅದು? ಬಾಹ್ಯ ಸ್ಟ್ರೆಂತ್ ಅದು. ಉದಾಹರಣೆಗೆ ಡ್ರಗ್ಸ್ ತೊಗೊಂಡು ಓಡ್ತಾರಲ್ಲ, ಆ ಟೈಮ್ ಓಡ್ತಾನೆ ಅವನ ಶಕ್ತಿ ಅವನಿಂದಲ್ಲ, ಅವನಿಗೆ ಕೌಂಟ್ ಮಾಡಲ್ಲ ಅದನ್ನ. ಯಾತಕ್ಕೆ? ಡ್ರಗ್ ಎಫೆಕ್ಟ್ ಅದು. ಅದಕ್ಕೆ ಅವ್ನು ಎಷ್ಟೊಂದು ಬಂದು ಅವ್ರು ವಾಪಸ್ ತೊಗೊಂಡ್ಬಿಡ್ತಾರೆ ಪ್ರೈಸ್. ಆಮೇಲೆ ಗೊತ್ತಾದ ಮೇಲೆ ಆ ಟೆಸ್ಟ್ ಮಾಡಿದ ಮೇಲೆ ಕುಡಿದಿದ್ದ ಅವ್ರು ಗೊತ್ತಾಗುತ್ತೆ ವಾಪಸ್ ತೊಗೊಂಡ್ಬಿಡ್ತಾರೆ. ಗೋಲ್ಡ್ ಮೆಡಲ್ ಬಂದು ಅವ್ನು ತೆಗೆದು ಸೆಕೆಂಡ್ ಬಂದರೂ ಕೊಡ್ತಾರೆ. ಈಗ ನ್ಯಾಚುರಲ್ಲು, ನ್ಯಾಚುರಲಿ ಬಂದಿದ್ದ ಅವನು. ಇವನು ಆರ್ಟಿಫಿಷಿಯಲಿ ಬಂದಿದ್ದ, ಅದು ಕೌಂಟ್ ಆಗೋದಿಲ್ಲ. ಪುಸ್ತಕ ನೋಡ್ಕೊಂಡು ಬರೆದ್ರೆ ಹೇಗೋ ಹಾಗೆ, ಪುಸ್ತಕ ನೋಡ್ಕೊಂಡು ಬರೆದ್ರೆ ಅವ್ನು ಸ್ವಂತ ಬುದ್ಧಿ ಆಗಲಿಲ್ಲ, ನೋಡ್ಕೊಂಡು ಬರೆದ. ಅದು ಸ್ವಂತ ಬರೆದ, ಯೋಚನೆ ಮಾಡಿ ಬರೆದ. ಆ ಟೈಪ್ ಸ್ವರೂಪ ಅಂದರೆ ಅದು. ಈ ಪರೀಕ್ಷೆಯಲ್ಲೂ ಕೂಡ ನೋಡ್ಕೊಂಡು ಬರೆದ್ರೆ ಯಾತಕ್ಕೆ ಮಾರ್ಕ್ಸ್ ಕೊಡೋದಿಲ್ಲ? ಸರಿಯಾದ ಆನ್ಸರೇ ಅದು, ಸ್ವಂತದ್ದಲ್ಲ. ಗೊತ್ತಾಯ್ತು? ತಾನೇ ಬರೆದಾಗ, ಪುಸ್ತಕ ಬಿಟ್ಟು ಬರೆದಾಗ ಏನಾಯ್ತು? ಈಗ ಸ್ವರೂಪಕ್ಕೆ ಮುಟ್ಟಿ ಬರೀತಾ ಇದ್ದಾನೆ ಅಂತ. ಸ್ವರೂಪ ಜ್ಞಾನ ಆಗಿದೆ. ಯಾವುದು? ಇವು ಸ್ವರೂಪದ ಯೋಗ್ಯ. ಸ್ವರೂಪ ಸ್ಟ್ರೆಂತ್ ಇದೆಯಲ್ಲ ಒಂದು, ಸ್ವರೂಪದಲ್ಲಿ ಕೈಕಾಲು ಇದೆಯಲ್ಲ, ಕೈಕಾಲು ಬಾಹುಬಲ ಅಂತ ಕರೀತಾರಲ್ಲ, ಸ್ವರೂಪದ ಶಕ್ತಿ ದೊಡ್ಡದು. ಹೌದೌದು. ಅವಾಗ ಏನಾಗುತ್ತೆ, ಇದು ಇದಾಗ್ಬಿಡುತ್ತೆ ಅನ್ಕಾನ್. ಅದು ಆ್ಯಕ್ಚುಲಿ ಸ್ವರೂಪಕ್ಕೆ ಹೋಗೋದಿಲ್ಲ, ಅದು ಸಬ್ ಕಾನ್ಷಿಯಸ್ ಅನ್ಕಾನ್ಷಿಯಸ್ ಅಂತೀವಲ್ಲ, ಆ ಮೈಂಡಿಂದ ಹೊರಗೆ ಹೇಳ್ತಾರೆ. ಗೊತ್ತಾಯ್ತಾ? ಹೊರಗೆ ಕೆಲವು ಸಮಯದಲ್ಲಿ ಗುಟ್ಟು ಬಿಟ್ಕೊಡ್ತಾನಲ್ಲ, ಆ ಟೈಮ್ ಕೆಲವನ್ನ ನೋಯಿಂಗ್ಲಿ ತಡ್ಕೊಂಡಿರ್ತಾನೆ. ಅಲ್ಲಿ ತಡ್ಕೊಳಕ್ಕಾಗೋದಿಲ್ಲ, ಯಾಕೆ ಎಕ್ಸ್ಟರ್ನಲ್ ಫೋರ್ಸ್ ವರ್ಕ್ ಮಾಡೋದಿಲ್ಲ ಆಗ. ಅವಾಗೇನಾಗುತ್ತೆ, ನ್ಯಾಚುರಲಾಗಿ ಏನೋ ಹೇಳ್ಬಿಡಿ, ಇರೋದನ್ನು ಹೇಳ್ಬಿಡ್ತಾನೆ. ಅದು ಸಾಕ್ಷಿ ಅಲ್ಲ, ಅದು ಸಾಕ್ಷಿ ಕೂಡ ಅಲ್ಲ. ಯಾವುದು? ಯಾವ ಹೇಳ್ತಾನೆ, ಯಾವ ಹೇಳಿದ ಮೇಲೆ ಎಚ್ಚರ ಅದು ಏನು ಹೇಳಿದೆ ಅಂತ ಗೊತ್ತಿರಲ್ಲ ಮತ್ತೆ ಅವನಿಗೆ. ಆ ಕಾಲದ ಆ ಕಾಲ ನಿದ್ದೆಯಲ್ಲಿ ಬಡಬಡಿಸಿದ್ರೆ ಹಾಗೋ ಹಾಗೆ, ನಿದ್ರೆಯಲ್ಲಿ ಬಡಬಡಿಸಿ, ನಿದ್ರೆಯಲ್ಲಿ ಕೂಡ ಒಂಥರ ಅನ್ಕಾಶಿಸ್ ವ್ಯವಹಾರನೇ. ಏನೋ ಗುಟ್ಟು ಹೇಳ್ಬಿಡ್ತಾರೆ, ಹೇಳ್ಬಾರ್ದು ಕೂಡ ನಿದ್ದೆಯಲ್ಲಿ ಹೇಳ್ಬಿಟ್ಟಿರ್ತಾನೆ, ಹೇಳಿತಾ? ಅದು ಹೇಳಿದ್ದು ಅವನಿಗೆ ಗೊತ್ತಿರೋದಿಲ್ಲ. ಆ ರೀತಿ ಆಗುತ್ತೆ ಅದು. ಅಂತ ಹಿಪ್ನೈಟೈಸ್ ಮಾಡ್ದಾಗ ಮಾತಾಡಿದ್ರೆ ಹಾಗೋ ಹಾಗೆ. ಅಶ್ಯ ಏವಂ ಚಿಂತಯತಃ ಆತ್ಮೈವ ಏವಂ ಭೂತ ಚಿಂತನಮೇವ ಕರ್ಮೇಚ್ಛ ಚಿಂತೆಯ. ಈ ಕರ್ಮ ಯಾವುದು ಅಂತ ಕೇಳಿದರೆ, ಚಿಂತನೆ ಮಾಡೋದೇ ಕರ್ಮ. ಕರ್ಮ ಅಂದರೆ ಮಾನಸಿಕ ವ್ಯಾಪಾರ. ಇದು ಕರ್ಮ ಫಿಸಿಕಲ್ ವ್ಯಾಪಾರ ಆದರೆ ಹೊರಗಿನ ಕರ್ಮ. ಇದು ಬಾಹ್ಯ ಮನಸ್ಸು. ಮನಸ್ಸರೊಳಗೆ ಧ್ಯಾನ ಮಾಡಿದರೆ ಮಾನಸ ಪೂಜೆ ಅಂತೇವಲ್ಲ ಹಾಗೆ, ಇದು ಪೂಜೆ ಅದು ಪೂಜೆ, ಮನಸ್ಸಿನ ಪೂಜೆ, ಮಾನಸಿಕ ಕರ್ಮ. ಇದು ಮಾನಸಿಕ ಕರ್ಮ ಅನಾದಿಯಿಂದ ಇರದಿದ್ದೇನೆ, ಎಲ್ಲಿ ಹೋಗೋದಿಲ್ಲ. ಕುತೋ ಮನಾದೀನಾಂ ಆತ್ಮತ್ವಾದಿನ ಅನುವಿಚಿಂತನಂ ಕಾರ್ಯಮಿತಿ ಚೇತ್, ಪ್ರಸಿದ್ಧ ಯಜ್ಞಸ್ಯಾಪಿ ಆತ್ಮಾದಿ ಪಂಚಕ ಸಾಧ್ಯತ್ವಾದಿತಿ ಭಾವೇನ ಸ ಇತಿ ಸಯೇಷ ಪ್ರಸಿದ್ಧೋ ಯಜ್ಞ. ಇಂಥ ಪ್ರಸಿದ್ಧವಾದ ಯಜ್ಞ ಮನಸ್ಸಿನಿಂದ ಅಟ್ಯಾಚ್ ಆಗಿದೆ ಅಂತ ಹೇಳೋದಕ್ಕೋಸ್ಕರ ಅದನ್ನೆಲ್ಲ ಬಿಡಿಸಿಡ್ತಾ ಇದ್ದಾರೆ. ಇದರಿಂದ ಏನಾಯಿತು, ಯಾರಿಗೆ ಗೃಹ ನಿಜವಾದ ಹೆಂಡತಿ ಮೊದಲಾದವರಿಲ್ಲ ಹೀ ತಿಳ್ಕೊಳ್ಳಿ ಅಂತ ಅರ್ಥ, ಗೊತ್ತಾಯ್ತಾ. ಇನ್ನು ಯತಿಗಳು ಮೊದಲಾದವರು ಇದ್ದಾರೆ, ಅವ್ರಿಗೆ ಈ ಥರ ಇಲ್ಲೇ ಇಲ್ಲ, ಅವ್ರು ಈ ರೀತಿ ಚಿಂತನೆ ಮಾಡಿ. ನೈಷ್ಠಿಕ ಬ್ರಹ್ಮಚಾರಿಗಳಿದ್ದಾರೆ, ಅವ್ರಿಗೆ ಹೊರಗಿನ ಪತ್ನಿ ಇಲ್ಲ ಅಥವಾ ಹೊರಗಿನ ಪತ್ನಿ ಮೊದಲಾದವ್ರು ಯಾವುದೋ ಕಾರಣಕ್ಕೆ ಇಲ್ಲ ಈಗ, ಆಗಲೇ ಇಲ್ಲಿ ಚಿಂತನೆ ಮಾಡಬೇಕು ಅಂತ. ಮೂರು ಕೇಸ್ ಇದು, ಯತಿಗಳಾಗಿದ್ದರೆ ಹೆಂಡತಿ ಇಲ್ಲದೆ ಹೋದರೆ ಬ್ರಹ್ಮಚಾರಿ ಆಗಿದ್ದ, ಹೆಂಡತಿ ಒಂದಾಗಿಲ್ಲ ಬ್ರಹ್ಮಚಾರಿ ಇನ್ನೂ ಹೊಂದಿಲ್ಲ, ಗೃಹಸ್ಥ ಕಳ್ಕೊಂಡಿದ್ದ, ಎಲ್ಲ ಸಮಯದಲ್ಲೂ ಇದನ್ನು ಚಿಂತನೆ ಮಾಡಿಬಿಟ್ರೆ ಅವನಿಗೆ ಆಗಲೂ ಗೃಹಸ್ಥನಾಗಿರ್ಲಿಕ್ಕೆ ಸಾಧ್ಯ ಇದೆ, ದೇವರ ಕಾರ್ಯವನ್ನು ಮಾಡೋಕೆ ಬರುತ್ತೆ ಅಂತ ಅರ್ಥ. ಯಾವುದು, ಯಾಕೆ ನಾಲ್ಕು ಇಲ್ಲದವ್ರು ಸಾಧನೆ ಆಗೋದಿಲ್ವಲ್ಲ, ಮಾನಸಿಕವಾಗಿ ಚಿಂತನೆ ಇರಬೇಕು. ಅದಕ್ಕೇನೆ ಮನುಷ್ಯನ ಬುದ್ಧಿನೇ ಹೊಂದಿದ್ದು ಅಂತ ಹೇಳಿದ್ದಾರೆ, ಹೆಂಡತಿ ಅಂತ ಕರೆದಿದ್ದಾರೆ ಆಗಲೇ. ಅದರ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಸಯೇಷ ಪ್ರಸಿದ್ಧೋ ಯಜ್ಞ ಪಾಂಕ್ತಃ ಆತ್ಮಪ್ರಿಯ ಪುತ್ರ ದ್ವಿವಿಧ ವಿತ್ತರೂಪ ಪಂಚಕ ಸಾಧ್ಯ ನ ಕೇವಲಂ. ಆದ್ದರಿಂದ ಒಟ್ಟಿನ ಮೇಲೆ ಯಜ್ಞ ಕೊಟ್ಟೇನಿರಬೇಕಾಯ್ತು. ಈಗ ಉದಾಹರಣೆಗೆ ಎಷ್ಟು ಅಶ್ವಮೇಧಾದಿ ಯಜ್ಞಾನ ವಿಧುರರು ಮಾಡಾಗಿಲ್ಲ, ಯಾವಾಗ ಸಪತ್ನಿಕನಾಗಿ ಕೆಲಸ ಮಾಡಬೇಕು, ಏಕಾಚಿ ಉಪಾಸ ಆಗಲ್ಲ ಅಲ್ಲ, ಏನೇನು ತೀರ್ಲಿ ಬಿಡಲಿ ಮಾಡ್ಬೋದು. ದೊಡ್ಡ ದೊಡ್ಡ ಯಜ್ಞ ಮಾಡೋಕ್ಕೆ ಏನು ಮಾಡಬೇಕು, ಅವರು ಪತ್ನಿ ಸಮೇತ ಮಾಡಬೇಕು, ಪತ್ನಿ ಇಲ್ಲಲ್ಲ ಅಂತ ಕೇಳಿ ಈ ರೀತಿ ಮಾಡಿ ಅಂತ ಹೇಳಿ. ಹಾಂ, ಆತ್ಮಪ್ರಿಯ ಪುತ್ರ ದ್ವಿವಿಧ ವಿತ್ತರೂಪ ಪಂಚಕ ಸಾಧ್ಯ ನ ಕೇವಲಂ ಯಜ್ಞ ಏವ ಪಾಂಕ್ತಃ ಕಿಂತು ಯಜ್ಞಾಂಗಂ ಪಶು ಋತ್ವಿಗಾದಿ ಪುರುಷಶ್ಚೈತಿ ಪ್ರಸಂಗಾದಾಹ ಪಾಂಕ್ತೈ. ಅಷ್ಟೇ ಅಲ್ಲ, ಯಜ್ಞ ಪಶು ಮೊದಲಾದ ಇನ್ನೂ ಬೇಕಲ್ಲ, ಅವನು ಹೀಗೆ ತಿಳ್ಕೊಬಿಡಿ ಅಂತ ಹೇಳ್ತಾರೆ. ಪಶು ಪುರುಷಯೋ ಪಾಂಕ್ತತ್ವ ಮಾತಾಪಿತೃಭ್ಯಾಂ ಅನ್ನೇನ ತಯೋ ಕರ್ಮಣ ಸ್ವಕರ್ಮಣ ಚ ಸಾಧ್ಯತ್ವ ರೂಪಂ ಧ್ಯೇಯಂ. ನ ಕೇವಲಂ ಯಜ್ಞಪಶು ಪುರುಷ ಏವ ಪಾಂಕ್ತಃ ಕಿಂ ತರಿದಿದಂ ಕಿಂಚ ಪ್ರಾಣಿಜಾತಂ ಸರ್ವಂ ಪಾಂಕ್ತಂ ಮಾತ್ರಾದಿ ಪಂಚಕ ಸಾಧ್ಯಂ ಇತಿ ಭಾವಯೇದಿತಿ ಸರ್ವತ್ರ ಯೋಜ್ಯಂ ಪಶ್ವಾದೇಹೇ ಪಾಂಕ್ತತ್ವಜ್ಞಾನಿನಃ ಫಲಮಾಹ ತದಿತಮಿತಿ. ಅದೇ ರೀತಿ ಹೊರಗಿನ ಬೇರೆ ಪಶುಗಳಿಂದ ತಿಳ್ಕೊಳ್ಕೋಬಾರ್ದು. ಪಶು ಪುರುಷಯೋ ಪಾಂಕ್ತತ್ವಂ, ಪಶು ಒಬ್ಬ ಪುರುಷ ಎರಡು ಬೇಕು. ಮಾತಾಪಿತೃಭ್ಯಾಂ ಅನ್ನೇನ ತಯೋ ಕರ್ಮಣ ಸ್ವಕರ್ಮಣ ಚ ಸಾಧ್ಯತ್ವ ರೂಪಂ ಧ್ಯೇಯಂ. ಅವರ ಕರ್ಮದಿಂದ, ತನ್ನ ಕರ್ಮದಿಂದ, ತಂದೆ ತಾಯಿಗಳಿಂದ ಅನ್ನ ಸಾಧ್ಯವಾಗೋದರಿಂದ ಪಶು ಪುರುಷರಿಂದ ಬಂದಂತೆ ಆಯಿತು. ಈ ಪಶು ಪುರುಷರಿಂದ ಯಜ್ಞ ಆಗಬೇಕು, ಮಾತಾಪಿತೃಗಳ ಮೂಲಕ ಹುಟ್ಟಿರ ಕರ್ಮ ನಡೆದಿರೋದರಿಂದ ಅದೇ ಇವನ ಪಾಲಿಗೆ ಪಶು ಪುರುಷರಿದ್ದಂತೆ. ನ ಕೇವಲಂ ಯಜ್ಞ ಪಶು ಪುರುಷಾಹ ಏವ ಪಾಂಕ್ತಃ ಕಿಂ ತರಿ ಯದಿದಂ ಕಿಂಚ ಪ್ರಾಣಿಜಾತಂ ಸರ್ವಂ ಪಾಂಕ್ತಂ ಮಾತ್ರಾದಿ ಪಂಚಕ ಸಾಧ್ಯಂ ಇತಿ ಭಾವಯ ಭಾವೇದಿತಿ ಸರ್ವತ್ರ ಯೋಜ್ಯಂ ಪಶವ ಪಶ್ವಾದೇಹೇ ಪಾಂಕ್ತತ್ವಜ್ಞಾನಿನಃ ಫಲಮಾಹ ತದಿದಮಿತಿ. ಇದೆಲ್ಲ ಅನುಸಂಧಾನ ಮಾಡಿದರೆ ಏನಾಗುತ್ತೆ ಅಂದರೆ, ಯೋ ಅಧಿಕಾರಿ ಬ್ರಹ್ಮಪದ ಯೋಗ್ಯ ಏವಂ ಮನ ಆದೀನಾಂ ಸ್ವಾತ್ಮತ್ವಾಧಿಕಂ ವೇದ ಚಿಂತಯೇತಾ ಚಿಂತಯತಿ ಸ ಇದಂ ಜಗತ್ ಸರ್ವಂ. ಎಲ್ಲನೂ ಪಡೆದು ಬಿಡ್ತಾರೆ. ಈ ರೀತಿ ಉಪಾಸನೆ ಮಾಡೋ ಹಕ್ಕು ಯಾರಿಗಿದೆ ಅಂದರೆ ಋಜುಗಳಿಗೆ, ಅದಕ್ಕೆ ಅವರು ಬ್ರಹ್ಮಪದವಿ ಬಂದುಬಿಡ್ತಾರೆ ಅಂತ ಹೇಳ್ತಾರೆ. ಈ ರೀತಿ ಅನುಸಂಧಾನ ಒಮ್ಮೊಮ್ಮೆ ಬರೋದೇ ಕಷ್ಟ, ಸದಾಕಾಲ ಅನುಸಂಧಾನ ಇರೋದ್ರಿಂದ ಅವ್ರು ಏನಕ್ಕೆ ಸರ್ವಮಾಪ್ನೋತಿ. ಸರ್ವಮಾಪ್ನೋತಿ ಅಂದ್ರೇನು, ಬ್ರಹ್ಮದ ಹೈಯೆಸ್ಟ್ ಪೋಸ್ಟ್ ಆದ್ದರಿಂದ ಸತ್ಯಲೋಕವನ್ನೇ ಪಡೆಯೋದರಿಂದ ಅವ್ರ ಉಪಾಸನೆ ಇಂಥ ಫಲ. ಉಳಿದವರು ಯಥಾಯೋಗ್ಯವಾಗಿ ಬರೋದು. ರಾಜಸೂಯಾಗ ಮಾಡಿದವರಿಗೆ ಮುಖ್ಯ ಫಲ ಏನು, ಬ್ರಹ್ಮಪದವಿನೇ. ಭೀಮಸೇನದೇವರು ಮುಖ್ಯ ಅಧಿಕಾರಿಗಳು, ಬ್ರಹ್ಮಪದವಿ ಬಂತು, ಅದು ಧರ್ಮದ ಮೇಲೆ ಕೂತಿದ್ದಾನೆ. ಅದಕ್ಕೇನು ಅವರಿಗೇನು ಫಲ ಅಂತ ಕೇಳಿದರೆ, ಸ್ವಜಾತಿ ಉತ್ತಮತ್ವ, ತಮ್ಮ ಗುಂಪಿನಲ್ಲಿ ಶ್ರೇಷ್ಠ ಅನಿಸ್ಬಿಡ್ತಾನೆ ಅಷ್ಟೆ. ಇವರು ಸರ್ವಜೀವೋತ್ತವರು ಇವರಾದರೆ ತಮ್ಮ ಗುಂಪಿನಲ್ಲಿ ನಂಬರ್ ಒನ್ ಆಗಿಬಿಡ್ತಾರೆ. ಫಸ್ಟ್ ರ್ಯಾಂಕ್ ಇಷ್ಟ ರ್ಯಾಂಕ್ ಬರಬೇಕಾದ್ರೆ ಗುಂಪಿನಲ್ಲಿ ಮೊದಲಾಗಲಿಲ್ಲ ಅವನೀಗ, ಫಸ್ಟ್ ರ್ಯಾಂಕ್ ಆದ ಗುಂಪಿನಲ್ಲಿ ಅವನೇ ಫಸ್ಟ್. ಅದು ಯಾವುದ್ರ ಫಲ, ಅದು ಇಂಥ ಕರ್ಮಗಳ ಫಲ. ಅದು ಈಗ ಮಾಡಿದರೆ ಈಗ ಫಲ, ಇಲ್ಲದ್ರೆ ಜನ್ಮಾಂತರದಲ್ಲಿ ಮಾಡಿರ್ತಾನೆ, ಅದು ಕುಡ್ಕೊಂಬಂದ್ಬಿಡಲ್ಲ. ಜನ್ಮಾಂತರದಲ್ಲಿ ಮಾಡಿದಾಗ ಇವೆಲ್ಲ ಅರ್ಹತೆ ಇರ್ತದೆ. ಇವನು ಸೆಲೆಕ್ಟ್ ಆಗಲೇಬೇಕು. ಇವನು ಯಾವುದೋ ಡ್ಯಾಪ್ಸ್ ಇದೆ, ಅಡ್ಡಿ ಬರುತ್ತೆ, ಇನ್ನೊಬ್ಬನು ಮಾಡಿರ್ತಾನೆ. ಇವನಿಗೆ ಈ ವಿಷಯನೇ ಗೊತ್ತಾಗೋದಿಲ್ಲ. ಇಂಟರ್ವ್ಯೂಗೆ ಹೋಗದಂತೆ ಮಾಡ್ತಾರೆ, ಲೆಟರ್ ಸಿಗದಂತೆ ಮಾಡ್ತಾರೆ, ಅವನಿಗೆ ಹೋಗ್ಬಿಡ್ತಾನೆ. ಅದು ಅವ್ನು ಇವನು ಮೀರಿ ಹೋಗ್ಬಿಡ್ತಾನೆ. ಇದು ನಾನು ಎಷ್ಟೋ ಸರ್ತ ಅದೇ ಅದೃಷ್ಟ ಅಂದರೆ ಹಾಗೆ, ದೈವಂಚೈ ಮಾತ್ರ ಪಂಚಮ ಹೇಳೋದಿಲ್ಲ, ಅದೃಷ್ಟ ಎಲ್ಲ ಇತ್ತು, ಯಾಕೋ ಮಿಸ್ ಆಯಿತು ಗೊತ್ತಿಲ್ಲ. ಆ ಹಿಂದಿನ ಕರ್ಮ ಅದನ್ನು ತಡೆದು ಬಿಡುತ್ತೆ. ಕೆಲವರಿಗೆ ಬರೋ ಚಾನ್ಸ್, ಅವನಿಗೆ ಬರೋ ಚಾನ್ಸ್ ಇತ್ತು, ಎಲ್ಲ ಬಿಡ್ತೀವಿ. ಎಷ್ಟೋ ದಿನ ಹಾಗಾಗಿದ್ದಾರೆ, ಇವತ್ತು ಎಷ್ಟು ಸಾರಿ ಹೇಳ್ಕೊತಿರ್ತಾರೆ. ಅವನಿಗೆ ಸಿಗೋ ಚಾನ್ಸೇ ಇರಲಿಲ್ಲ. ವರ್ಲ್ಡ್ ಫೇಮಸ್ ಆದವರೆಲ್ಲ ಮೊದಲು ನನಗೆ ಆ್ಯಕ್ಚುಲಿ ಸಿಗೋ ಚಾನ್ಸ್ ಇರಲಿಲ್ಲ, ನನಗಿಂತ ಬೆಟರ್ ಇದ್ದ. ಅವ್ನು ಟ್ರೈನ್ ಮಿಸ್ ಮಾಡ್ಕೊಂಡು ಬರಲಿಲ್ಲ ಅವನು, ನಾನು ಸೆಲೆಕ್ಟ್ ಆಗಿಬಿಟ್ಟೆ. ಇವತ್ತು ಪೋಸ್ಟಿಗೆ ಬಂತು ಅಂತ ಅವ್ರು ಎಸ್ ಆರ್ ರಾವ್ ಇದ್ದಾರೆ, ಅವ್ರು ಹೇಳ್ಕೊತಿರ್ತಾರೆ ಆಗಲಲ್ಲ. ಇದಾಗಿದ್ರಲ್ಲ, ಅಖಿಲೇಶ್ಗೆ ದೊಡ್ಡ ಇದನ್ನು ಮಾಡಿದರು, ದ್ವಾರಕಾ ಸಂಸ್ಥೆ ಎಲ್ಲ ಮಾಡಿದ್ರಲ್ಲ, ಅವರು ಎಲ್ಲರೂ ಬರ್ಕೊಂಡಿದ್ದಾರೆ. ಅದು ತಮಗೆ ಸಿಗೋ ಚಾನ್ಸ್ ಇದ್ದಿಲ್ಲ, ಅದು ಆಗಲಿ ಟ್ರೈ ಮಾಡೋಣ ಅಂತ ಹೋದರು, ಅವನು ಬರಲಿಲ್ಲ. ಇವರು ಸೆಲೆಕ್ಟ್ ಆದರೂ ದೊಡ್ಡ ವಂಡರ್ಸ್ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಬೇಕಾದ್ರೆ. ಅದೇ ಯಾವುದೋ ಮಾಡಿದ ಪುಣ್ಯ ಹೇಳ್ಕೊಂಡು ಹೋಗ್ಬಿಡುತ್ತಾತ. ಅವನ್ನು ಕದ್ದೆಪ್ಸುತ್ತೆ, ಇವನು ಮುಂದಕ್ಕೆ ಹೋಗಿರ್ತಾತ. ನಮ್ಮ ಕೈಯಲ್ಲಿ ಇಲ್ಲದ್ರೆ ಎಲ್ಲ ಆಗೋಗ್ಬಿಡ್ತಾ ಇರ್ತದೆ. ಆಗೋದಿಲ್ಲ ಅದಕ್ಕೆ ಸಾಕ್ಷಿ ಅದು. ಇದೆಲ್ಲ ಮಾಡಿರಬೇಕು. ಬ್ರಹ್ಮಪದ ಅಯೋಗ್ಯಶ್ಚೇತ್ ದೇವಪದ ಮಾಪ್ನೋತಿ. ಅದಕ್ಕೆ ಅಯೋಗ್ಯರಾದರೆ ಸ್ವರೂಪ ಒಂದೊಂದೇ ಸ್ಟೆಪ್ ಡೌನ್ ಆಗ್ತಾ ಬರ್ತಾರೆ. ದೇವಪದ ಮಾಪ್ನೋತಿ ತೀ ತಸ್ಯಾಪಿ ಅಯೋಗ್ಯ ಸ್ವಸ್ವಯೋಗ್ಯ ಫಲ ಮಾಪ್ನೋತಿ. ಪರಿವ ಅಯೋಗ್ಯನಾಗಿದ್ದರೆ ತನ್ನ ಯೋಗ್ಯ ಫಲ ಸಿಕ್ಬಿಡುತ್ತೆ. ಇದು ಕಂಪೆನ್ಸೇಷನ್ ಅಪಾಯಿಂಟ್ಮೆಂಟ್ ಕೊಡ್ತಾರಲ್ಲ, ಹೈಯೆಸ್ಟ್ ಆಫೀಸರ್ ಅವನಿರ್ತಾನೆ ತಂದೆ, ಮಗನಿಗೆ ಕ್ವಾಲಿಫಿಕೇಷನ್ ಇಲ್ಲ, ಏನು ಮಾಡ್ತಾರೆ? ಒಂದು ಕೆಲಸ ಕೊಡ್ತಾರಷ್ಟೇ. ಬಟ್ ಅದೇ ಫೀಲ್ಡಲ್ಲಿದ್ದರೆ ಅದೇ ಕೆಲಸ ಸಿಗ್ತಾ. ನಾವು ಇಂಜಿನಿಯರಿಂಗ್ ಇದಾಗಿತ್ತು, ಇವನು ಇಂಜಿನಿಯರಿಂಗ್ ಆಯಿತು, ಅದು ಕೆಲಸ ಸಿಗ್ತದೆ. ಇವ್ರು ಓದಿಲ್ಲ, ಅವಾಗ ಅದು ಕ್ಲರ್ಕ್ ಪೋಸ್ಟ್ ಯಾವುದೋ ಕೊಡ್ತಾರೆ. ಅಂತೂ ಕೆಲಸ ಸಿಗೋದು ಗ್ಯಾರಂಟಿ ಆಗಿರ್ತದೆ. ಆ ರೀತಿ ಮಾಡಿದ ವ್ಯರ್ಥ ಆಗೋದಿಲ್ಲ, ಯಾವುದೇ ಅನುಸಂಧಾನಕ್ಕೆ ಫಲ ಇದ್ದೇ ಇದೆ. ಬ್ರಹ್ಮಪದ ಯೋಗ್ಯ ಅಲ್ಲಿಗೆ ನಾಳೆ ದಿವಸ ಅದ್ರ ಬಗ್ಗೆ ತುಂಬ ಹೇಳ್ತಾರೆ ನಾವು. ಏನ ಏನಿದೆ? ಸರ್ವಸ್ಯಾಸ್ಯ ಪತಿರ್ಭವತಿ. ಸರ್ವಸ್ಯ ಅಸ್ಯ ಅಂದರೆ ಇಡೀ ಜಗತ್ತಿಗೆ, ಅಸ್ಯ ಶ್ರೀಮಂತಲ್ಲ ಜನ್ಮಾದ್ಯಸ್ಯ, ಇಡೀ ಜಗತ್ತಿಗೆ ಪತಿ ಆಗ್ತಾನೆ. ಯಾರು? ರುಜುಪದ ಯೋಗ್ಯರಾಗಿದ್ದರೆ, ಬ್ರಹ್ಮಪದ ಯೋಗ್ಯರಿ, ಅವರ ಸರ್ವಾಧಿಪತ್ಯ ತಾನೆ ಬ್ರಹ್ಮದೇವರು, ಅದನ್ನು ಪಡಿತಾರೆ. ಉಳಿದವರಿಗೆ ತಾವು ದೇವಾಧಿಪತ್ಯ, ಅದಿಲ್ಲ ಅಂದರೆ ಸ್ವಸ್ಯಯೋಗ್ಯವಾದ ಫಲಪ್ರಾಪ್ತಿ. ಓಂ ಜನ್ಮಾದ್ಯಸ್ಯೋನ್ಮಯಾಧಿತರಸ್ಯಾಥೇಶ್ವಘ್ನಸ್ವರಾಟ್ ಬ್ರಹ್ಮ ಹೃದಯ ಆದಿ ಕವಯೇ.